ಅಂತಹ ಹೇತು ಅದು ಸರಿಯಲ್ಲ ಅಂತ ಹೇಳಬಾರದು. ಯಾಕೆ ಕೋಶ್ಯನ್ಯ ಇತಿ ವಾಕ್ಯಸ್ಯ ಅವಿದ್ಯಮಾನಾರ್ಥ ಸ್ತುತಿ ತೋಪತ್ತೇರಿತ್ಯತಃ ಗ್ರಂಥಾಂತರೇತಿ. ಈ ಒಂದು ಅವಿದ್ಯಮಾನ ಸ್ತುತಿಯನ್ನು ಮಾಡಿರಬಹುದು ಅಂತ ಯಾಕೆ ಹೇಳಬಾರದು? ಕೆಲವರು ಸುಮ್ಮನೆ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ ಅಂತ ಒಂದು ಮಾತಿದೆ, ಅದು ಅವಿದ್ಯಮಾನ ಸ್ತುತಿ ಅಂತ ಹೇಳೋರು. ಸುಮ್ಮನೆ ಹೇಳೋ ಮಾತು, ಅದು ಒಂದು ಮಗು ಬರುತ್ತೆ ಸಮಾನ ಹೇಳಿ, ಓ ನೀನು ಭಾರಿ ಜಾಣ, ನೀನು ಸಮಾನ ಇಲ್ಲ ಅಂತ ಬಿಡ್ತಾರೆ. ಆ ಕಡೆ ಹೋಗಿಬಿಡುತ್ತೆ, ಯಾಕೆಂದ್ರೆ ಪಾಪ ಮಗು ಅಳತಾ ಇತ್ತು ಹೇಳಿದೆ ಅಂತ ಹೇಳ್ಬಿಡ್ತಾರೆ. ಅಲ್ಲೇನಿಲ್ಲ, ಅದರೊಳಗೆ ತಾತ್ಪರ್ಯ ಇಲ್ಲ, ಅದು ಸಮಾಧಾನ ಆಗ್ಬೇಕು ಅಷ್ಟೇ ಹೊರತು ಇನ್ನೇನೇ ಇಲ್ಲ. ಅದು ಆ ರೀತಿ ಯಾಕೆ ಹೇಳಿರಬಾರ್ದು ಅಂತ ಆ ರೀತಿ ಹೇಳಿಲ್ಲ. ಅವಿದ್ಯಮಾನ ಇತ್ಯತಃ ಪರಮರ್ಥ ಇತ ಪರಂ ಅರ್ಥ ಶಬ್ದೋ ಅಧ್ಯಾಹಾರ್ಯ. ಅವಿದ್ಯಮಾನ ಅರ್ಥವನ್ನು ಹೇಳುತ್ತೆ ಅಂತ ಸೇರಿಕೊಂಡು ಹೇಳಬಾರದು. ಅಲ್ಲೇನಿದೆ, ನಚ ಅವಿದ್ಯಮಾನ ಸ್ತುತಿ, ನ ಅವಿದ್ಯಮಾನ ಅರ್ಥ ಸ್ತುತಿ ಅಂತ ಅರ್ಥ. ಇದಂ ವಾಕ್ಯಂ ಇತಿಶೇಷ, ಇದಂ ವಾಕ್ಯ ಮತ್ತೆ ಸೇರಿಸ್ಕೋಬೇಕು. ಯಾವುದದು? ಕೋಶ್ಯನ್ಯ ಪುಂಡರೀಕಾಕ್ಷ ತನ್ನ ಮಾತು ಕೇವಲ ಇಲ್ಲದ ವಿಷಯದ ಸ್ತುತಿನೂ ಅಲ್ಲ, ಮತ್ತು ಬರೀ ಕರ್ತೃವಿನ ಸ್ತೋತ್ರನೂ ಅಲ್ಲ ಅಂತ ಹೇಳಿದರು. ಯದ್ವಾ ಸ್ತುತಿ ಗುಣೋತ್ಕರ್ಷ ಅತ್ರೋಚ್ಯತೆ ಇತಿ ಶೇಷ. ಸ್ತುತಿ ಶಬ್ದಕ್ಕೆ ಏನರ್ಥ? ಗುಣೋತ್ಕರ್ಷ ಅಂತ ಹೆಸರು. ಗುಣಗಳನ್ನು ಕೊಂಡಾಡೋದಕ್ಕೆ ಸ್ತುತಿ ಅಂತ ಕರೀತಾರೆ. ಸ್ತುತಿ ಅಂದರೆ ಗುಣಗಳನ್ನು ಹೇಳೋದು. ಮಹಾಭಾರತವನ್ನು ಕೊಂಡಾಡಿದ್ದಾರೆ ಅಂದರೆ ಗುಣಗಳಿವೆ ಅಂತ ಅರ್ಥ. ಅತ್ರ ಶೇಷ ಆದರೆ ಅಂಡರ್ಸ್ಟುಡ್ ಅಂತ ಅರ್ಥ, ಅಂಡರ್ಸ್ಟುಡ್. ಅದು ಅದು ಬರೆದಿಲ್ಲ. ರುಖಿಯರ್ ಅಂದರೆ ಯು ರುಖಿಯರ್ ಅಂತ, ಯು ಎಂಬುದೇನದು ಅಂಡರ್ಸ್ಟುಡ್. ಕುತ್ಕೊಂಡು ಇಲ್ಲಿ ಬಾ ಅಂತ ಕರೆದು, ಇಲ್ಲಿಗೆ ಬಾ ಅಂತ ಅರ್ಥ. ಇಲ್ಲಿಗೆ ಎಂಬುದು ಶೇಷ, ಬಾ ಅಂದರೆ ಎಲ್ಲಿಗೆ ಅಂತ ಕೈ, ಇಲ್ಲಿಗೆ ಇಲ್ಲಿ ಕರೆದ್ರೆ ಇಲ್ಲಿ ಬಾ ಅಂತ ಅರ್ಥ. ಎಲ್ಲಿಗೆ ಅಂತ ಹೇಳದೆ ಹೋದರೆ ಇಲ್ಲಿಗೆ ಅಂತಲೇ ಅರ್ಥ, ಗೊತ್ತಾಯ್ತಾ? ಎಲ್ಲದಕ್ಕಾಗಿ ಎಲ್ಲ ಕನ್ನಡ ಎಲ್ಲ ಭಾಷೆಯಲ್ಲೂ ಕೂಡ ಕೆಲವು ಪದಗಳನ್ನು ಹೆಸರಿಸ್ಕೋಬೇಕಾಗುತ್ತೆ. ವಾಟ್ ಈಸ್ ಯುವರ್ ನೇಮ್ ಅಂದರು, ಹೆಸರು ಹೇಳಿದರು. ಐ ಮೈ ನೇಮ್ ಈಸ್ ಅಂತ ಯಾಕೆ ಹೇಳಿಲ್ಲ ಅಂತ ಕೇಳಿದರೆ, ಮೈ ನೇಮ್ ಈಸ್ ಅಂಡರ್ಸ್ಟುಡ್. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದಾಗ ಹೆಸರು ಹೇಳಿದರೆ ಮೈ ನೇಮ್ ಈಸ್ ಯಾವಾಗ ಬೆಳಮೇಸ್ಕೊಳ್ಳ ಪೂರ್ತಿ ಹೇಳಬೇಕು, ಬೈದು ಬಿಡ್ತಾರೆ. ಬೇಸಿ ಇಂಟರ್ವ್ಯೂ ಹೋಗಿರ್ತಾರೆ, ಮೈ ನೇಮ್ ಈಸ್ ಅಂತ ಶುರು ಮಾಡಿದ್ರೆ ಬಂದಿತ್ತಾಗ ಒಂದೇ ಕ್ಲಾಸ್ ಉತ್ತರ ಕೊಟ್ಟಾಗತ್ತೆ, ಕೊಡಬಾರ್ದಾಗ. ನಾನು ಗ್ರಂಥಾಂತರೇತಿ ಅನೇನ ಪ್ರಾಗುಕ್ತ ವಿಶೇಷಣದಿಂದ ಹಿಂದೆ ಹೇಳಿದ ಗ್ರಂಥಾಂತರ ಅನ್ನೋ ಮಾತಿದೆಯಲ್ಲ, ಗ್ರಂಥಾಂತರ ಅನ್ನೋ ವಿಶೇಷಣಕ್ಕೆ ಪ್ರಯೋಜನ ಹೇಳಿದ ಕೃತ್ಯ, ಪ್ರಯೋಜನ ಅಂದ ಕೃತ್ಯ. ಇಯಂಚ ಸಂಭಾವನಾಯುಕ್ತಿ, ಇದು ಸಂಭಾವನಾಯುಕ್ತಿ. ಯಾಕೆಂದರೆ ಅವನು ಬರೀ ಚಿನ್ನನೆ ಕೊಡ್ತಾನೆ, ಯಾಕೆ ಅವನು ಶತಕೋಟಿ ಇದೆ ಅವನಲ್ಲಿ, ಅದು ಸಂಭಾವನಾ. ಅದೇ ಚಿನ್ನ ಕೊಡ್ತಾನೆ ಅಂದರೆ ಅಷ್ಟಿದೆ, ಅದು ಸಂಭಾವನಾ, ಗೊತ್ತಾಯ್ತಾ? ಸಾವಿರ ಜನಕ್ಕೆ ಅದು ಊಟ ಹಾಕಿದ್ರು ಅದು ಮಠ, ಅವಸರಿಗೆ ಹೋಯ್ತು. ಹತ್ತು ಸಾವಿರ ಜನಕ್ಕೆ ಸಂಭಾವನೆ ಇದೆ. ಅದು ಯಾರು ಒಬ್ಬ ಎ ಬಿ ಸಿ ಡಿ ಮಾಡಿದೆ ಅಂತ ಕೇಳಿದ್ರೆ ಸುಳ್ಳು ಹೇಳ್ತೀರಿ ಅಂತ ಅರ್ಥ. ಅವ್ರ ಯೋಗ್ಯತೆ ನೋಡ್ಕೋಬೇಕು. ಯಾವನು ಮಾತಾಡ್ತಾನೆ ಅನ್ನೋದ್ರ ಮೇಲೆ ಮಾತಿನ ಮಹತ್ವ ಹೇಗೋ, ಯಾರ ಬಗ್ಗೆ ಹೇಳ್ತಾರೆ ಅನ್ನೋ ಮಹತ್ವ ಆಗೋತ್ತಾಗತ್ತೆ. ಇಯಂಚ ಸಂಭಾವನಾಯುಕ್ತಿ, ಸಂಭಾವನೆ ಮಾಡ್ತಕ್ಕಂಥ ಯುಕ್ತಿ, ಸಂಭಾವನೆ ಮಾಡ್ತಕ್ಕಂಥ ಯುಕ್ತಿ. ಮುಂದೆ ಹೇಳಿದ್ರು ನಿಶ್ಚಯ ಯುಕ್ತಿ ಸ್ತುಚ ಪ್ರಾಬಬಿಲಿಟಿ, ಪ್ರಾಬಬಿಲಿಟಿ ಅಲ್ಲ ಪ್ರಾಬಬಿಲಿಟಿ, ಇಟ್ ಇಸ್ ಪ್ರಾಬಬಲ್. ಕೆಲವರು ಇಂಪ್ರಾಬಬಲ್ ಹೇಳಬಾರ್ದು ಯಾವಾಗಲೂ ಕೂಡ, ಪ್ರಾಬಬಲ್ ಹೇಳಿದ್ರೆ ಒಪ್ತಾರೆ. ಉದಾಹರಣೆಗೆ ಟೀಕಾರ ದೃಷ್ಟಾಂತ ಕೊಡ್ತಾರ ತತ್ವನಿರ್ಣಯ ಟೀಕಾದೊಳಗೆ. ಒಂದು ಏನು ಹೇಳಿದ ವೇದ ಅಪೂರ್ವಿಷ ಯಾತ್ರೆ ಹೇಳಿದ್ರಿ, ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಪ್ರೂಫ್ ಇಟ್ಕೊಳ್ಳೋಕೆ ಹೋಗಬೇಡಿ, ಆ ಪದ ಕೇಳಿದ ತಕ್ಷಣ ಒಪ್ಪಕ್ಕಾಗಲ್ಲ ಅಂತ ಆಗುತ್ತೆ ಅಂತ ವಾದ ಮಾಡ್ತಾರೆ. ಅದು ಯುಕ್ತಿ ಏನು ಕೊಡ್ತಾರೆ ಅಂದರೆ ಹೇಳಿ ಶುರು ಮಾಡಿದವ್ ಸಂಭಾವಿತ ಪ್ರತಿಜ್ಞಾಯ ಅರ್ಥ ಸಾಧ್ಯತ ಹೇತುನ ನತಸ್ಯ ಹೇತು ವಿಸ್ತ್ರಾಣಂ ಉತ್ಪತನ್ನೇವ ಯೋಮೃತ. ಯಾವುದೇ ಒಂದು ವಿಷಯ ಪಾಸಿಬಲ್ ಆಗಿದ್ದರೆ ಅದನ್ನು ಪ್ರೂವ್ ಮಾಡೋಕ್ಕೆ ಹೋಗಬೇಕು ಹೊರತು ಇಂಪಾಸಿಬಲ್ ಅನ್ನು ಪ್ರೂವ್ ಮಾಡೋಕ್ಕೆ ಹೋಗಬಾರದು. ಹೇಗೆ ಅಂದರೆ ನನ್ನ ಕಿವಿಯೊಳಗೆ ನಾನೇ ಹೊಕ್ಕೊಂಡ್ಬಿಟ್ಟಿದೆ ಅಂತ ಹೇಳಿದೆ, ನನ್ನ ಕಿವಿಯೊಳಗೆ ನಾನೇ ಸೇರ್ಕೊಂಡ್ಬಿಟ್ಟಿದೆ ಅಂತ. ಏನಂತಾರೆ ಅದಕ್ಕೆ? ಹೌದಾ ಪಾಪ, ಏ ಕಿವಿಯೊಳಗೆ ಆನೆ ಆಗಿ ಹೋಗುತ್ತೆ ಯೋಚನೆ ಮಾಡಿ. ಏನಿಲ್ಲ ಅಲ್ಲಿ ಸಂಭಾವನೆಯೇ ಇಲ್ಲ, ಅರ್ಥ ಆಯ್ತಾ? ಆವಾಗ ಅರ್ಥ ಆಗುತ್ತೆ ನಮ್ಗೆ. ಕಿವಿಯೊಳಗೆ ಸೊಳ್ಳೆ ಹೋಗಿ ಅವಾಗ ಅರ್ಥ ಆಗುತ್ತೆ, ಸರಿ ಓಕೆ ಅಂತ ಹೇಳಿದೆ. ಕಿವಿಯೊಳಗೆ ಆನೆ ಸೇರ್ಕೊಂಡ್ಬಿಟ್ಟಿದೆ, ಏನು ಗರ್ಜನೆ ಮಾಡ್ತಾ ಇದೆ ಅಂತ ಕೇಳಿದರೆ ಸುಳ್ಳು ಹೇಳಿಕೆ ಅಂತ. ಅಸಂಭಾವಿತ ಅರ್ಥ, ಸಂಭಾವಿತ ಅರ್ಥ ಪ್ರಾಬಬಲ್ ಮೀನಿಂಗ್. ಇದೇನಿದು? ಇಂಪ್ರಾಬಬಲ್ ಮೀನಿಂಗ್, ಅರ್ಥ ಆಯ್ತಾ? ಈಗ ಅಟೆಂಡರ್ ಬಸ್ ಕುಟುಂಬ ಸಪರಿವಾರ ಈ ಫಾರಿನ್ ಟೂರ್ ವರ್ಲ್ಡ್ ಟೂರ್ ಮಾಡ್ಕೊಂಡ್ಬಂದ ಅಂತ ಕೇಳಿದರೆ ಅದು ಸುಳ್ಳು ಇಲ್ಲ ಕರಪ್ಟ್ ಎರಡರಲ್ಲೂ ಒಂದು, ಅವಳು ಅದು ನಾನು ಇಂಪಾಸಿಬಲ್ ಅದು. ಆದರೆ ಒಬ್ಬ ಮಿನಿಸ್ಟರ್ ಇಷ್ಟವರು ಬಂದ ಅಂತ ಕೇಳಿದರೆ ಅದಕ್ಕೆ ಏನೇನು ಕಾರಣ ಇದೆ? ಸಂಭಾವಿತ ಹೋಗೋ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಅವನು ಅಂತಸ್ತು ಅವ್ರು ಇದು ದುಡ್ಡು ಕಾಸು ಎಲ್ಲ ನೋಡಿದ್ರೆ ಓಪ ಓಕೆ, ಅರ್ಥ ಆಯ್ತಾ? ಈಗ ಅದು ಸಂಭಾವನಾ ಅಂತ ಕರೆಯೋದು. ಇಲ್ಲಿ ಹೇಳ್ತಾರೆ ವೇದವ್ಯಾಸರು ಬರೆದಿದ್ದು ಒಬ್ಬರು ಒಂದು ಪಾಯಿಂಟ್, ಬೇರೆ ಗ್ರಂಥದಲ್ಲಿ ಇದೆ ಅಂದಮೇಲೆ ಹೌದು ಹಾಗಿದ್ರೆ ಒಪ್ಪಬೇಕಾಗತ್ತೆ ಎನ್ನೋ ಮಾತು ಬಂತು. ಕೋರ್ಟ್ ಕಡೆ ಕೇಸ್ಗಳಲ್ಲಿ ಕೊಡಬೇಕಾದ್ರೆ ಪ್ರಾಪರ್ಟಿ ಪ್ರೂವ್ ಮಾಡಕ್ಕೆ ಒಂದೊಂದು ಡಾಕ್ಯುಮೆಂಟ್ಸ್ ಕೊಡ್ತಾ ಹೋದಂತೆ ಓಕೆ ಅಂತ ಒಪ್ತಾರೆ. ಆ ಥರ ನಿಶ್ಚಯ ಯುಕ್ತಿಷ್ಟು ಚಶಬ್ದ ಸೂಚಿತ ಬಾಧಕರ ಹಿತತ್ವಾದಿಹಿ. ಇನ್ನೊಂದಿದೆ ಕೋಶ್ಯನ್ಯ ನಚ ಕರ್ತುರೇವ ಇತರತ್ರಾಪಿ ಸಾಮ್ಯಾತ್ ಚ ಗ್ರಂಥಾಂತರಗತತ್ವ ಚ ಅಂತಿದೆ. ಚ ಶಬ್ದಕ್ಕೆ ನಿಶ್ಚಯ ಯುಕ್ತಿ, ಡೆಸಿಸಿವ್ ರೀಸನ್ ಅದು. ಎಸೆಸಿವ್ ಆರ್ಗ್ಯುಮೆಂಟ್ ಅದು. ಏನದು? ಬಾಧಕರಹಿತತ್ವಾದಿ, ಬಾಧಕ ಇಲ್ಲ ಯಾವುದನ್ನು. ಯಾವಾಗ ಒಂದು ವಿಷಯ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಬಂದರೆ? ಬಾಧಕ ಬಂದರೆ. ಇದಕ್ಕೇನಿಲ್ಲ, ಬಾಧಕ ಇಲ್ಲ. ಮಹಾಭಾರತ ಶ್ರೇಷ್ಠ ಅಂತ ಹೇಳತಕ್ಕಂಥ ಮಾತಿಗೆ ಯಾವ ಬಾಧಕನೂ ಇಲ್ಲ, ಯಾರೂ ನೆಗೆಟ್ ಮಾಡಿಯೂ ಇಲ್ಲ. ಅದು ಇದೆಲ್ಲ ಕಾರಣ ಕೊಟ್ಟಾಗ ಏನಾಯ್ತದೋ, ಭಾರತ ಸರ್ವಶ್ರೇಷ್ಠವಾದಂಥ ಗ್ರಂಥ. ನಾನು ಭವೇದೇತತ್ ಯದಿ ಯತ್ರ ಭಾರತಸ್ಯ ಅನ್ಯೇನ ಕರ್ತುಂ ಅಶಕ್ಯತ್ವ ಲಕ್ಷಣ ಸ್ತುತಿ ರುಚೇತ ನಚೈವಂ. ಆ ಪ್ರಶ್ನೆ ಹಾಕ್ಕೊಂಡ ನಾನು ಭವೇದೇತದ್ ಯತ್ರ ಅತ್ರ ಭಾರತಸ್ಯ ಅನ್ಯೇನ ಕರ್ತುಂ ಅಶಕ್ಯತ್ವ ಲಕ್ಷಣ ಸ್ತುತಿ ಉಚ್ಚೇತ ನಚೈವಂ. ಈ ಪ್ರಶ್ನೆ ಬಂತಲ್ಲ ಅದೇ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಪರಂ ಅಂತ ಒಂದು ಪಾಠ ಹಾಕಿದ್ದಾರೆ, ಪ್ರಭುಂ ಅಂತ ಇನ್ನೊಂದು ಪಾಠ ಇದೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಕೋಹ್ಯಣ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇತ್ ಅಂತ ವಾಕ್ಯ ಇದೆಯಲ್ಲ, ಇತಿ ಭಾರತಸ್ಯ ಕರ್ತು ವ್ಯಾಸಸ್ಯ ನಾರಾಯಣತ್ವ ಲಕ್ಷಣಾಯ ಸ್ತುತೇ ಉಪಕ್ರಮಾತ್. ಇದು ಬರೆದ ವೇದವ್ಯಾಸರು ನಾರಾಯಣ ಅಂತ ಹೇಳೋದಕ್ಕೆ ಅಷ್ಟೇ ತಾತ್ಪರ್ಯನೇ ಹೊರತು ಗ್ರಂಥದ ಹಿರಿಮೆ ಅಲ್ಲ ಅಂತ ಯಾಕೆ ಹೇಳಬಾರದು? ಉತ್ತರ ತಸ್ಯವ ಅರ್ಥಸ್ಯ ಉಪಪಾದನಾದಿತ್ಯತಃ ನಚೇತಿ. ಮುಂದೆ ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಅಂತ ಅವನು ಕೇಳಿದ್ರೆ ಹೇಳ್ತಾರೆ, ಹಾಗಲ್ಲ. ನಚ ಕರ್ತುರೇವ ಕರ್ತುರೇವಾತ್ರ ಸ್ತುತಿ ರುಚ್ಯತೆ ಇತಿ ಚ ನ ವಾಚ್ಯಂ ಕಿಂತು ಭಾರತಸ್ಯಾಪಿ. ಇದನ್ನು ಬರೆದಂಥ ವೇದವ್ಯಾಸರ ಹಿರಿಮೆ ಅಷ್ಟೇ ಇದರಲ್ಲಿ ಬಂದಿಲ್ಲ, ಅವರು ಬರೆದ ಗ್ರಂಥದ ಹಿರಿಮೆ ಕೂಡ ಬಂದಿದೆ. ಆಚಾರ್ಯ ಸರ್ವಮೂಲ ಗ್ರಂಥಗಳು ಬರೆದಿದ್ದ, ಅದರಲ್ಲಿ ಭಾಷ್ಯ. ಯಾಕೆ ಅವತಾರ ಮಾಡಿದ್ದೆ? ಅದಕ್ಕೋಸ್ಕರ ಅವರು ಆಜ್ಞಾಮನೇರಧಾರಿಯಾಮ್. ಅದು ಹೇಗೋ ವೇದವ್ಯಾಸ ಆಚಾರ್ಯ ಸರ್ವಮೂಲ ಗ್ರಂಥಗಳನ್ನು ಬರೆದಿದ್ದಾರೆ, ಭಾಷ್ಯ ವಿಶೇಷವಾಗಿ ಆ ವೇದವ್ಯಾಸರ ಅಪ್ಪಣೆಯಿಂದ ರಚಿತವಾದ ಕೃತಿ. ಎಲ್ಲದಕ್ಕೂ ಅಪ್ಪಣೆ ಅಂದರೆ ಸ್ಪೆಸಿಫಿಕ್ ಅದಕ್ಕೊಂದು ಅಪ್ಪಣೆ ಇದೆ. ಅದೇ ರೀತಿಯೇ ವೇದವ್ಯಾಸರ ಅನೇಕ ಗ್ರಂಥ ಬರೆದಿದ್ದರೂ ಕೂಡ ಮಹಾಭಾರತ ರಚನೆಗೆ ಒಂದು ಸ್ಪೆಷಲ್ ಪರ್ಪಸ್ ಇದೆ. ಹಿಂದೆ ಹೇಳಿಬಿಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ? ಆ ಶ್ರೀಶೂದ್ರ ಬ್ರಹ್ಮಬಂಧು ನಾ ಮರಿಬಾರ್ದು, ಅಧಿಕಾರ ಯಾರಿಗಿಲ್ಲ ವೇದಾಧಿಕಾರ, ಅಂಥವರಿಗೆ ಮೋಕ್ಷೋಪಯೋಗಿ ಜ್ಞಾನ ಬರಲಿ ಅಂತ ಬರೆದಿದ್ದಾರೆ. ಅಂದಮೇಲೆ ಅದಕ್ಕೊಂದು ಏನು ಬಂತು? ಸ್ಪೆಷಾಲಿಟಿ ಬಂತದ್ದು. ಕೆಲವು ಪ್ರಶ್ನೆಗೆ ಉತ್ತರ ಕೇಳಿರ್ತಾರೆ, ಒಂದು ಆನ್ಸರ್ ಎನಿ 6 out of 10 ಅಂತ ಕೇಳ್ತಾರೆ, ಅದರಲ್ಲಿ ಆನ್ಸರ್ ಕ್ವಶನ್ ನಂಬರ್ 6, ಆಮ ಉಳಿದಲ್ಲಿ ಎನಿ 5 ಅಂತ ಕೇಳ್ತಾರೆ. ಅವ್ರು 6 ಅಂದ್ರೆ ಏನ್ ಮಾಡ್ಬೇಕು ಅದನ್ನ? ಅದು ಕಂಪಲ್ಸರಿ, ಬಿಡಾಗಿಲ್ಲ. ಸೊ ವೇದವ್ಯಾಸ ಗ್ರಂಥ ಮಹಾಭಾರತ ಓದಲೇಬೇಕು, ಉಳಿದ ಸಪೋರ್ಟಿವ್ ಆಗಿ ಬರಬೇಕು. ಅದನ್ನ ಹಿರಿಮೆ ಯಾವ್ದಕ್ಕೆ ಬಂತೀಗ? ಮಹಾಭಾರತಕ್ಕೆ ಬಂತು. ಇಷ್ಟೆಲ್ಲ ಯಾತಕ್ಕೆ ಗೊತ್ತಾಡ್ತಾರೆ ಮಹಾಭಾರತ ಹಿರಿಮೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಇಷ್ಟಾದ್ರೂ ಜನ ಗೊತ್ತಾಗಿಲ್ಲ ಮಹಾಭಾರತದ ಪಾಠ ಪ್ರವಚನ ಅದ್ರ ಬಗ್ಗೆ ಒತ್ತು ಕೊಟ್ಟಿಲ್ಲ ಅಂದ್ರೆ ಎಷ್ಟು ವಿಷಯ ಹೇಳ್ತಾರೆ ಹೇಳ್ತಾರೆ. ಇನ್ನು ಎಷ್ಟು ದಿವಸ ಶುರುವಾಗಿದೆ? 8-9 ದಿವಸ ಆದ್ರೆ ವಿಷಯ ಮುಗಿತಾ ಇಲ್ಲ. ಮಹಾಭಾರತ ಶ್ರೇಷ್ಠ ಆದ್ರೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಉತ್ತರತ್ರ 27th ಶುರುವಾಗಿದೆ, ಮತ್ತೆಷ್ಟು? ಇವತ್ತು 11, ಇದನ್ನಾದ್ರೂ ಮುಗಿತಾ ಇಲ್ಲ. ಉತ್ತರತ್ರ ತಸ್ಯೈವ ಅರ್ಥಸ್ಯ ಉಪಪಾದನಾದಿತ್ಯತಃ ನಚೇತಿ ಕಿಂತು ಭಾರತಸ್ಯಾಪಿ ಕಥಂ ಇತಿ ಚೇತ್ ತತ್ರ ಹಿ ಅನುಮಾನೇನ ವ್ಯಾಸಸ್ಯ ನಾರಾಯಣತ್ವಂ ಸಾಧ್ಯತೆ. ಇಲ್ಲಿ ವೇದವ್ಯಾಸರು ನಾರಾಯಣ ಅಂತ ಹೇಳೋದು ಯಾತಕ್ಕೆ ಗೊತ್ತಾ? ಮಹಾಭಾರತ ಸರ್ವಶ್ರೇಷ್ಠವಾದ ಗ್ರಂಥ, ಅದನ್ನು ಬರೆದ ವೇದವ್ಯಾಸರು ಸರ್ವೋತ್ತಮರು ಅಂತ ಹೇಳಕ್ ಕೊಟ್ಟಿರೋದು. ಈಗ ಮಹಾಭಾರತ ಸರ್ವಶ್ರೇಷ್ಠ ಗ್ರಂಥ ಅನ್ನಲ್ಲಿ ತಾತ್ಪರ್ಯ ಇಲ್ಲ ಅಂತಾದರೆ ವೇದವ್ಯಾಸ ಸರ್ವೋತ್ತಮತ್ವಕ್ಕೂ ಏನಾಗುತ್ತದ? ತಾತ್ಪರ್ಯ ಇಲ್ಲ ಅಂತ ಆಗ್ಬಿಡೋದು. ಅವನೇನು ಮಾಡಿ ಇದನ್ನು ಮಾತ್ರ ಒಪ್ಪೋಣ ಅದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮಹಾಭಾರತ ಹಿರಿಮೆಯನ್ನು ಮೊದಲು ಒಪ್ಪಿಸಿ ಅದ್ರ ಬೇಸಿಸ್ ಮೇಲೆ ಏನು ಹೇಳಕ್ ಕೊಟ್ಟಿದ್ದಾರೆ? ವೇದವ್ಯಾಸ ನಾರಾಯಣ ಅಂತ ಹೇಳಕ್ ಕೊಟ್ಟಿದ್ದಾರೆ. ಆದ್ರಿಂದ ಮಹಾಭಾರತದ ಸರ್ವೋತ್ತಮ ಗ್ರಂಥ ಅಂತ ಒಪ್ಪದೆ ಹೋಗ್ಬಿಟ್ರೆ ಹೇತುನೇ ಅಸಿದ್ಧ. ಅಲ್ಲಿ ಹೊಗೆ ಇದೆ, ಅದಕ್ಕೆ ಬೆಂಕಿ ಇದೆ ಅಂತ ಹೇಳಿದ. ಅಲ್ಲಿ ಏನಿಲ್ಲ, ಹೊಗೆ ಇಲ್ಲೇ ಇಲ್ಲ. ಅವಾಗ ಏನಾಯ್ತು? ಬೆಂಕಿ ಇಲ್ಲ ಅಂತಾಯ್ತು. ಯಾವ ಬೇಸಿಸ್ ಮೇಲೆ ಬೆಂಕಿ ಇದೆ ಅಂತ ಹೇಳಿದ? ಬೇಸಿಸೇ ಇಲ್ಲ ಅಂತಾಯ್ತು. ಅದು ಮಹಾಭಾರತ ಉತ್ತಮತ್ವ ಅಂಬುದು ಬೇಸಿಸ್ ಅದಕ್ಕೆ. ತತ್ರ ಕೃಷ್ಣದ್ವೈಪಾಯನಂ ಇತಿ ಪೂರ್ವಾರ್ಥ ಪ್ರತಿಜ್ಞಾರೂಪ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಅನ್ನೋದು ಪ್ರತಿಜ್ಞಾ ಪರ್ವತೋ ವಂದ್ಯಮಾನ್ ಅಂತೀವಲ್ಲ ಹಾಗೆ. ಅದು ಹೇತು ಅಂದ್ರೆ ಇದು ಕೋಹಿ ಅನ್ಯ ಇತಿ ವಿಧೀಯಾರ್ಧೋ ವ್ಯತಿರೇಕ ವ್ಯಾಪ್ತೇ ಪ್ರತಿಪಾದಕ. ಕೋಹಿ ಅನ್ಯ ಅಂತ ಶ್ಲೋಕದ ಎರಡನೇ ಅರ್ಥ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯ ನಾರಾಯಣಂ ಪ್ರಭುಂ ಪೂರ್ವಾರ್ಥ. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಉತ್ತರಾರ್ಥ. ಉತ್ತರಾರ್ಥದಲ್ಲಿ ವ್ಯತಿರೇಕ ವ್ಯಾಪ್ತಿ ಹೇಳ್ತಾರೆ. ಅಂದ್ರೆ ಈ ರೀತಿ ಗ್ರಂಥ ಇರಬೇಕಾದ್ರೆ ಇದನ್ನು ಬರೀಬೇಕಾದ್ರೆ ಬೇರೆಯವರಿಗೆ ಸಾಧ್ಯ ಇಲ್ಲ, ವೇದವ್ಯಾಸರು ನಾರಾಯಣ ಆಗದೆ ಹೋಗಿದ್ದಿದ್ರೆ ಇಂಥ ಗ್ರಂಥ ಬರಲಿಕ್ಕೆ ಆಗ್ತಿರಲಿಲ್ಲ ಅಂತ ಈ ರೀತಿ ವ್ಯತಿರೇಕ ವ್ಯಾಪ್ತಿ. ಅದು ಅವ್ರು ಬರೋದಿಲ್ಲ, ಅವ್ರು ಬಂದಿದ್ರೆ ಹೀಗಾಗ್ತಿತ್ತು, ಹೀಗೆ ಬಂದಿಲ್ಲ ಆದ್ರಿಂದ ಹೀಗಾಗ್ಲಿಲ್ಲ, ಅದು ವ್ಯತಿರೇಕ ಅನು. ಇನ್ನೊಂದು ರೀತಿ ಅದು ಅದು ಒಂದು ರೀತಿ ಆಗಿದೆ ಈಗಾಗಲೇ. ವೇದವ್ಯಾಸರಂಥವ್ರು ಬರೆದ ಮೇಲೆ ಅದೇನಾಗಲಿಕ್ಕೆ ಸಾಧ್ಯ ಇಲ್ಲ, ಸಾಮಾನ್ಯ ಗ್ರಂಥ ಆಗೋದಿಲ್ಲ, ಮುಗಿದೋಯ್ತು. ಆದ್ರೆ ಎಷ್ಟೋ ಗ್ರಂಥ ವೇದವ್ಯಾಸರು ಬರೆದಿದ್ದಾರೆ, ಅದೊಂದೇ ಬರೆದಿಲ್ಲ. ಅದರಲ್ಲಿ ಯಾವ ಶ್ರೇಷ್ಠ ಅಂತ ಹೇಳಬೇಕಲ್ಲ ಈಗ. ಅದರಲ್ಲಿ ಯಾವ ಶ್ರೇಷ್ಠ? ಮಹಾಭಾರತ ಶ್ರೇಷ್ಠ. ಸೊ ಎರಡು ಕಾರಣನೂ ಸರಿ. ವ್ಯಾಪ್ತೇ ಪ್ರತಿಪಾದಕ ವ್ಯತಿರೇಕ ವ್ಯಾಪ್ತೇ, ವ್ಯಾಪ್ತಿ ಎಂಬುದು ತಪ್ಪು ತಪ್ಪು ಇಟ್ಟಾಗ ಸರಿ ಮಾಡಬೇಕು. ಅನುಕ್ತೋ ಹೇತು ವ್ಯಾಪ್ತಿ ವಚನ ಸಾಮರ್ಥ್ಯ ದುಹ್ಯ. ಅನುಕ್ತೋ ಹೇತು, ಅಲ್ಲಿ ಹೇಳಿರ್ತಕ್ಕಂಥ ಹೇತು ಮೇಲೆ ಸ್ಪಷ್ಟ ಕಾಣ್ತಾ ಇಲ್ಲ. ವ್ಯಾಪ್ತಿ ವಚನ ಸಾಮರ್ಥ್ಯ ದುಹ್ಯ, ವ್ಯಾಪ್ತಿ ವಚನ ಹೇಳಿದ ಮೇಲೆ ಅದರಿಂದ ಹೇತು ನಾವು ಊಹಿಸಬೇಕು ಅಂತ. ಅಲ್ಲಿ ಬೆಂಕಿ ಇದ್ದೇ ಇದೆ, ಸೊ ಹೊಗೆ ಇದೆ ಅಂತ ಅರ್ಥ. ಬೆಂಕಿ ಇದ್ದೇ ಇದೆ ಎನ್ನುವ ಮಾತಿಗೆ ಬೇಸಿ ಬೆಂಕಿ ಕಂಡಿಲ್ಲ, ಇದ್ದೇ ಇದೆ ಭಾರಿ ಜ್ವರ ಹೇಳ್ತಿದ್ದಾನೆ. ಏನು ಕಂಡಿದೆ ಅವನಿಗೀಗ? ಹೊಗೆ ಕಂಡಿದೆ. ಅದಕ್ಕೇನಂತ ಹೆಸರು? ಅದಕ್ಕೆ ಊಹ್ಯ. ಅತ್ರ ತಾವತ್ ಗ್ರಂಥಕರ್ತೃತ್ವ ಗ್ರಂಥಕೃತ್ವ ಹೇತು ಕುತಃ ಇತ್ಯತಃ ಇತರತ್ರಾಪೀತಿ. ಬರೀ ಗ್ರಂಥವನ್ನು ಬರೆದಿದ್ದಾರೆ ಎಂಬ ವಿಷಯ ಅಷ್ಟೇ ಪ್ರಸಕ್ತವಾಗಿಲ್ಲ, ಮಹಾಭಾರತ ಬರೆದಿದ್ದಾರೆ ಎಂಬುದು ಇಂಪಾರ್ಟೆಂಟ್. ಯಾಕೆ ಉಳಿದ ಗ್ರಂಥಗಳು ಅವ್ರ ಗ್ರಂಥಗಳಾಗಿವೆಯಲ್ಲ. ಗ್ರಂಥಕರ್ತೃತ್ವಶ್ಚ ನಾರಾಯಣಾದಿತ್ರಾಪಿ ಸಾಮ್ಯಾತ್ ಅನೇಕಾಂತ್ಯ ಪ್ರಸಂಗಾತ್ ನಾಪಿ ಭಾರತಕೃತ್ವ ಕುತಃ ಇತರತ್ರಾಪಿ. ಗ್ರಂಥ ವ್ಯಕ್ತಿ ವಿಶೇಷ ಕೃತ್ವೇನ ನಾರಾಯಣತ್ವ ಸಾಧನಶ್ಚ ಇತರತ್ರ ಕಾಳಿದಾಸವೋಪಿ ಸಾಮ್ಯಾತ್ ಅತಿ ಪ್ರಸಂಗಾತ್. ಎರಡು ಕಾಲ ಬರೀ ಗ್ರಂಥ ಬರೆಯೋದೇ ಒಂದು, ಮಹಾಭಾರತ ಬರೆಯೋದೊಂದು. ಬರೀ ಗ್ರಂಥ ಬರೆದಿದ್ದು ಬೇರೆ ವ್ಯಾಸರು ದೊಡ್ಡವರು ಅಂತ ಹೇಳೋದಕ್ಕೆ ಹೊರಟ್ರೆ ಎಷ್ಟೋ ಜನ ಗ್ರಂಥ ಬರೆದಿದ್ದಾರೆ. ಉದಾಹರಣೆ ವಿಜೇಂದ್ರ ಸಾವಡು 104 ಗ್ರಂಥ ಬರೆದರು, ಇನ್ನೂ 150 ಗ್ರಂಥ 150 ಗ್ರಂಥ ಬರೋದು. ಅದಕ್ಕಿಂತ ಶ್ರೇಷ್ಠ ಅಂತ ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ? ಬರೀ ನಂಬರ್ ಅಷ್ಟೇ ಕೌಂಟ್ ಆಗೋದಿಲ್ಲ, ಏನು ಕೌಂಟ್ ಆಗುತ್ತೆ? ಕ್ವಾಲಿಟಿನೂ ಕೌಂಟ್ ಆಗುತ್ತೆ. 20 ಪೇಜ್ ಬರೆದ ಒಬ್ಬ ಫೇಲ್ ಆದ, ಒಂದು 10 ಪೇಜ್ ಬರೆದ ರ್ಯಾಂಕ್ ಬಂದ. ಏನು ಕೌಂಟ್ ಆಗಲಿಲ್ಲ ಅಲ್ಲಿ? ಕ್ವಾಂಟಿಟಿ ಕೌಂಟ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್, ಮತ್ತು ಭಾಗವತಾದಿಗಳು ಅವರು ಬೇರೆ ಬೇರೆ ಆದ್ರಿಂದಾಗಿ ಭಾಗವತಾದಿಗಳು ಹೇಳದೆ ಇರೋ ಮಾತನ್ನ ಮಹಾಭಾರತ ಕೇಳ್ತಾ ಇರುತ್ತಾರೆ. ಅಂದಮೇಲೆ ಉಳಿದ ಗ್ರಂಥಗಳಿಂದ ಯಾವ ಶ್ರೇಷ್ಠ? ಮಹಾಭಾರತ ಶ್ರೇಷ್ಠ. ಹೇಳ್ತಾರೆ ಟೀಕಾರ ಮಾಡ್ತಾರೆ ಅದನ್ನ. ಅವ್ರ ಪ್ರಶ್ನೆ ಏನು ಅಂದ್ರೆ, ಅಂದರೆ ಇಲ್ಲೇನು ಮಾಡುವತ್ತಿ ಸಮರ್ಥನೆ ಮಾಡ್ತಾ ಇದ್ದಾರೆ ಮಹಾಭಾರತ ಭಾರಿ ಶ್ರೇಷ್ಠ ಅಂತೇಳಿ. ಅನುವ್ಯಾಖ್ಯಾನ ಶುರು ಮಾಡ್ತಾ ಹೇಳ್ತಾರೆ ಬ್ರಹ್ಮಸೂತ್ರ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಏನಂದ್ರೆ ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮ ವಿಷ್ಯತೆ, ಇದಕ್ಕಿಂತ ದೊಡ್ಡದಂತ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ರು. ಅರ್ಥ ಆಯ್ತಾ? ತಕ್ಷಣ ನಮಗೆ ಸಮಸ್ಯೆ ಎರಡಕ್ಕೂ ಹೇಳ್ತೀರಲ್ಲ ನೀವೀಗ, ಮಹಾಭಾರತ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತೀರಿ, ಅಲ್ಲಿ ನೋಡಿದ್ರೆ ಅನುವಾಗಿ ಬ್ರಹ್ಮಸೂತ್ರ ಶ್ರೇಷ್ಠ ಅಂತ ಅಲ್ಲಿ ಹೇಳ್ತೀರಿ. ವಿರೋಧ ಬಂತಲ್ಲ ಅಂದ್ರೆ ಟೀಕಾರ ಸ್ಪಷ್ಟ ಬರೀತಾರೆ, ವಿರೋಧ ಬಂದಿಲ್ಲ ಆಚಾರ ಸ್ಪಷ್ಟ ಹೇಳಿದ್ದಾರೆ. ಗ್ರಂಥಗಳು ಎರಡು ಭಾಗ, ನಿರ್ಣಾಯಕ ಗ್ರಂಥ ನಿರ್ಣಯ ಗ್ರಂಥ ಅಂತೆ. ನಿರ್ಣಾಯಕ ಗ್ರಂಥ ಅಂದ್ರೇನು? ಅದು ತೀರ್ಮಾನ ಮಾಡಿ ಹೇಳ್ತಕ್ಕಂಥ ಆರ್ಗ್ಯುಮೆಂಟ್ ಕೊಡ್ತಕ್ಕಂಥ ಗ್ರಂಥ. ಅದರಲ್ಲಿ ಯಾವ ಶ್ರೇಷ್ಠ? ಬ್ರಹ್ಮಸೂತ್ರ ಶ್ರೇಷ್ಠ. ನಿರ್ಣಯ ಗ್ರಂಥಗಳಿವೆ, ಅದರಲ್ಲಿ ಪ್ರಮೇಯ ಹೇಳ್ತಕ್ಕಂಥ ಗ್ರಂಥ, ಅದರಲ್ಲಿ ಯಾವ ಶ್ರೇಷ್ಠ? ಮಹಾಭಾರತ. ವಿರೋಧ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತೀಗ. ಸೊ ಎರಡಕ್ಕೂ ವಿರೋಧ ಪರಿಹಾರ ಮಾಡಿದ್ರಿಂದ ಬ್ರಹ್ಮಸೂತ್ರಗಳು ಶ್ರೇಷ್ಠ ಅನ್ನೋ ಮಾತು ಸರಿ, ಮಹಾಭಾರತ ಶ್ರೇಷ್ಠ ಅನ್ನೋ ಮಾತು ಸರಿ. ಯಾವ ವಿವೇಕ್ಷೆಯಲ್ಲಿ ಹೇಳಿದ್ದಾರೆ ಅರ್ಥ ಭಾಗವತ ಶ್ರೇಷ್ಠ ಅಂದ್ರು, ಪುರಾಣಗಳಲ್ಲಿ ಮಾತ್ರ ಅದು ಸರಿ. ಒಂದೊಂದಕ್ಕೆ ಲಿಮಿಟ್ ಬರ್ತಾವೆ, ಆ ಅರ್ಥದಲ್ಲಿ ವಿರೋಧ ಇಲ್ಲ. ಆ ಒಂದು ಪ್ರಶ್ನೆ ಬರಬಹುದು, ಬ್ರಹ್ಮಸೂತ್ರ ಮಹಾಭಾರತಲ್ಲೇ ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಮಾಡಿದರೆ ಅದು ಇದು ಹಾಕಿದ್ದೇನೆ ಆಚಾರ್ಯ ಹೇಳ್ತಾರೆ ಬ್ರಹ್ಮಸೂತ್ರಗಳೇ ಶ್ರೇಷ್ಠ. ಯಾತಕ್ಕೆ? ವೇದಾರ್ಥ ನಿರ್ಣಯ ಮಾಡ್ತಕ್ಕಂಥದ್ದು, ವೇದಾರ್ಥ ನಿರ್ಣಯ ಮಾಡಿಕೊಡೋದ್ರಿಂದ ಬ್ರಹ್ಮಸೂತ್ರವೇ ಶ್ರೇಷ್ಠ. ಮಹಾಭಾರತ ಅರ್ಥ ಎಲ್ಲಕ್ಕೂ ಬ್ರಹ್ಮಸೂತ್ರಗಳು ಬೇಕಾದ್ರಿಂದ ಬ್ರಹ್ಮಸೂತ್ರ ಹೈಯೆಸ್ಟ್. ಮತ್ತೆ ಇನ್ನೊಂದಿಷ್ಟೇ ಮಹಾಭಾರತ ಶ್ರೇಷ್ಠ. ಯಾತಕ್ಕೆ ಅಂದ್ರೆ ಎಲ್ಲರೂ ಕೇಳೋದಂತ ಬ್ರಹ್ಮಸೂತ್ರ ಅಲ್ಲ. ಯಾರು ಕೇಳಬೇಕದನ್ನ? ವೇದಾಧಿಕಾರ ಇದ್ದವರು ಮಾತ್ರ ಕೇಳಬೇಕು. ಆ ದೃಷ್ಟಿಯಿಂದ ಸಾರ್ವಜನಿಕ ಗ್ರಂಥ ತಗೊಂಡಾಗ ಮಹಾಭಾರತ ಶ್ರೇಷ್ಠ, ವೇದಾಧಿಕಾರ ಇದ್ದವರು ತಗೊಂಡಾಗ ಬ್ರಹ್ಮಸೂತ್ರ ಶ್ರೇಷ್ಠ. ಅನೇಕ ರೀತಿ ಹೇಳಕ್ ಬರೋದ್ರಿಂದ ಏನಂತಾರೆ ಅದಕ್ಕೆ? ವಿವಕ್ಷಾಭೇದ. ವಿವಕ್ಷಾಭೇದ ಅಂತ ಹೇಳಿದಾಗ ನಮಗೆ ವಿರೋಧ ಬರೋದಿಲ್ಲ, ಅದಕ್ಕೆ ಸರಿ. ಯಾಕಂದ್ರೆ ಹೈಯೆಸ್ಟ್ ಪರವಿದ್ಯೆ ಅಂತಾನೆ ಹೆಸರು. ಅದರಲ್ಲೂ ಕಂಠವಶ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಮತ್ತೆ ಗೊತ್ತಾಯ್ತಾ? ಭಾರತಸ್ಯ ತಥಾತ್ವಾದಿತಿ ಊಹ್ಯಂ ವ್ಯಾಪ್ತಿ ವಾಕ್ಯಂಚ ತದಭಿಪ್ರಾಯಂ ಮಂತವ್ಯಂ ತಥಾಚ ಕಥಾತ್ರ ಭಾರತಸ್ಯ ಕಥಮತ್ರ ಭಾರತಸ್ಯ ಶ್ರುತಿರ್ನವಗಮ್ಯತೆ ಶ್ರುತ್ಯ ಅನವಗಮೇ ಅಪಿ ಅರ್ಥಾತ್ ಅವಗಮಾದಿತಿ. ಭಾರತದ ಶ್ರೇಷ್ಠತ್ವ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಅರ್ಥಾತ್ ಅವಗಮ್ಯತೆ, ಇಂಥ ಗ್ರಂಥ ಬರೀಬೇಕಾದ್ರೆ ಅಂತ ಹೇಳಿರೋದ್ರಿಂದ ಸರ್ವಶ್ರೇಷ್ಠ ಗ್ರಂಥ ಅಂತ ಇಂಪ್ಲಿಕೇಶನ್. ಅದು ಒಂದು ಮಾತಿದೆ, ಒಬ್ನು ಒಬ್ಬನ ಬಗ್ಗೆ ಹೇಳಿದ್ರು ಅರ್ಥಾಪತ್ತಿ ಅಂತ ಕೇಳಿದ್ದೇವೆ ಈಗಾಗಲೇ. ಅರ್ಥಾಪತ್ತಿ ಅಂದ್ರೇನು? ಯಾವ್ದು ಎಕ್ಸಾಂಪಲ್ ಗೊತ್ತಾ ಒಂದು ಹೇಳಿ. ಹಾ, ದೇವದತ್ತ. ಏನ್ ಹೇಳ್ತಾನೆ ಅವನು? ಏನೋ ದೇವದತ್ತ ದಿವಾನ ಭಂತೆ. ಒಬ್ಬ ದೇವದತ್ತ ಇದು ಒಳ್ಳೆ ಗಟ್ಟಿಮುಟ್ಟಾಗಿದ್ದಾನೆ, ದೃಢಕಾಯ, ಆದರೆ ಹಗಲು ಊಟ ಮಾಡೋದಿಲ್ಲ ಅವನು. ದಿವಾನ ಭುಂತೆ ಫಸ್ಟ್ ಏನಂತ ತೀರ್ಮಾನ ಆಯ್ತು? ರಾತ್ರಿ ಫಸ್ಟ್ ಕ್ಲಾಸ ಊಟ ಮಾಡ್ತಾನೆ ಅಂತ ಅರ್ಥ. ಯಾಕೆ? ಅವರು ಹಗಲು ಊಟ ಮಾಡಿಲ್ಲ ಸರಿ, ಆದ್ರೆ ತೆಳಗಿದ್ದಾರೆ ಹಗಲು ಊಟ ಮಾಡಿಲ್ಲ, ಎರಡೊತ್ತು ಬೇಕಾಗಿಲ್ಲ. ದಪ್ಪಗಿದ್ದಾನೆ, ಜೋರಾಗಿದ್ದಾನೆ, ಹಗಲು ಊಟ ಮಾಡೋದಿಲ್ಲ, ಅದನ್ನು ಪುಷ್ಟಿಗೇನಾದ್ರು ಬೇಕಲ್ಲ. ಸೊ ಯಾವಾಗ ಊಟ ಮಾಡ್ತಾರೆ ಅಂತ ಅರ್ಥ? ರಾತ್ರಿ ಊಟ ಮಾಡ್ತಾರೆ ಅಂತ ಅರ್ಥ. ಇದಕ್ಕೇನಂತಾರೆ ಅಲ್ಲಿ, ಆಕ್ಚುಲಿ ರಾತ್ರಿ ಊಟ ಮಾಡ್ತಾರೆ ಅಂತ ಪದ ಇಲ್ಲ ಅಲ್ಲಿ, ರಾತ್ರಿ ಊಟ ಮಾಡಿ ಪದ ಅಲ್ಲಿಲ್ಲ. ಬಟ್ ಏನಾಗುತ್ತೆ, ಇದು ಬಹುಶಃ ರಂಜಾನ್ ಇಟ್ಕೊಂಡು ಹೇಳಿರ್ಬೇಕು ಅದನ್ನ. ರಾತ್ರಿ ತಾನೇ ಊಟ ಮಾಡೋದು, ಅವರು ಹಗಲು ಮಾಡೋದಿಲ್ಲ, ಅದು ಜೋರಾಗೇ ಇರ್ತಾರೆ. ಅರ್ಥ ಆಯ್ತಾ? ಈಗ ಅದ್ರ ಹಗಲು ಯಾರು ಗಟ್ಟಿಮುಟ್ಟಾಗಿದ್ದು ಹಗಲು ಊಟ ಮಾಡದೆ ಹೋಗಿದ್ರೆ ರಾತ್ರಿ ಮಾಡೇ ಮಾಡ್ತಾನೆ ಅಂತ ಅರ್ಥ. ಸ್ಪಷ್ಟತಾನೆ ಅದು. ಅದಕ್ಕೇನಂತ ಅರ್ಥಾತ್ ಅಂತ ಹೇಳ್ತಾರೆ. ಅರ್ಥಾತ್ ಇಂಪ್ಲಿಕೇಶನ್, ಇಟ್ ಇಸ್ ಇಂಪ್ಲೈಡ್ ಅಂತ. ಇಂಪ್ಲೈಡ್ ಬೇರೆ, ಎಕ್ಸ್ಪ್ರೆಸ್ ಹೇಳ್ಬೇಕು. ಎಕ್ಸ್ಪ್ರೆಸ್ ಅಂದ್ರೆ ಏನು? ಡೈರೆಕ್ಟ್ ಆಗಿ ಹೇಳು. ಪದ ಅಲ್ಲಿದೆ, ರಾತ್ರಿ ಊಟ ಮಾಡ್ತಾನೆ ಪದ ಇದೆ, ಅದು ಇದಲ್ಲ. ಅದು ಇಲ್ಲೇನಾಗಿದೆ, ಆ ಪದನೇ ಇಲ್ಲ. ಎಲ್ಲಿಂದ ಬಂತದು? ಬರೀ ರಾತ್ರಿ ಹಗಲು ಊಟ ಮಾಡೋದಿಲ್ಲ ಅದರಿಂದ ಬರೋದಿಲ್ಲ, ಬರೀ ತಪ್ಪಿಗಿದ್ದಾನೆ ಅದರಿಂದ ಬರೋದಿಲ್ಲ. ಏನಿಂದ ಬರಬೇಕು? ಹಗಲು ಊಟ ಮಾಡ್ತಾನೆ, ಹಗಲು ತಪ್ಪು ಇದ್ದಾನೆ, ಹಗಲು ಊಟ ಮಾಡೋದಿಲ್ಲ, ಎರಡು ಸೇರಿದಾಗ ಏನು ಬರುತ್ತಾಗ? ಆಗ ರಾತ್ರಿ ಊಟ ಮಾಡ್ತಾರೆ ಅಂತ ಬರುತ್ತೆ. ಅದೇ ರೀತಿ ಅರ್ಥಾದ ಅವಗಮ್ಯತೆ, ಅರ್ಥಾಪತ್ತಿಯಿಂದ ಗೊತ್ತಾಗುತ್ತೆ ಅಷ್ಟು ತಿಳಿಸಿದ್ರು. ಅದರೆಲ್ಲ ಭಾರತಸ್ಯ ಉತ್ತಮತ್ವ ತತ್ಕರ್ತೃತ್ವೇನ ವ್ಯಾಸಸ್ಯ ಮುಂದೆ ತತ್ರಚ. ಇಷ್ಟೆಲ್ಲ ಮಹಾಭಾರತದ ಹಿರಿಮೆ ಆಯಿತು. ಮಹಾಭಾರತ ಹಿರಿಮೆ ಆದಮೇಲೆ ಇಷ್ಟೆಲ್ಲ ನೀವು ಗೀತಾಭಾಷ್ಯ ಬರೆಯಲು ಕೊಟ್ಟಿದ್ದೀರಿ, ಮಹಾಭಾರತ ಭಾರಿ ಶ್ರೇಷ್ಠ ಅಂತ ಹೇಳ್ತಿದ್ದೀರಿ, ಎಲ್ಲಿಂದ ಎಲ್ಲಿ ಸಂಬಂಧ ಅಂತ ಕೇಳಿದರೆ, ತತ್ರಚ ಈ ಮಹಾಭಾರತದಲ್ಲಿ ವಾಸುದೇವ ಅರ್ಜುನ ಸಂವಾದ ರೂಪಾಂ, ವಾಸುದೇವ ಅರ್ಜುನ ಸಂವಾದ ರೂಪಾಂ. ವಾಸುದೇವ ಅರ್ಜುನ ಸಂವಾದ ರೂಪ ಅಂದ್ರೇನು? ಶ್ರೀ ಕೃಷ್ಣಾರ್ಜುನ ಸಂವಾದ ರೂಪವಾದಂತಹ ಸರ್ವ ಭಾರತ ಅರ್ಥ ಸಂಗ್ರಹ, ಸಕಲ ಭಾರತದ ಅರ್ಥವನ್ನು ಸಂಗ್ರಹ ಮಾಡತಕ್ಕಂತಹ ಭಾರತ ಪಾರಿಜಾತ ಬಧುಭೂತಾಂ. ಟೀಕಾ ಆಚಾರ್ಯರು ಗೀತೆಯ ಬಗ್ಗೆ ಹೇಳಿದ ಮಾತಿದೆ, ಮಹಾಭಾರತ ಪಾರಿಜಾತ ಮಧುಭೂತಾಂ. ಮಹಾಭಾರತ ಅಂದ್ರೆ ಏನದು? ಪಾರಿಜಾತ ವೃಕ್ಷ. ಮಧು ಅಂದ್ರೆ ಏನು? ಅದರ ಜೇನು, ಅದರ ಸಾರ ಅಂತ ಅರ್ಥ. ಅದರ ಸಾರ ಯಾವುದು? ಗೀತಾ. ಸೊ ಮಹಾಭಾರತ ಪಾರಿಜಾತ, ಅದರ ಸಾರ ಯಾವುದು? ಗೀತಾ. ಅದು ಮಧು ಇದ್ದಾಗಿದೆ ಅಂತ ಹೇಳಿದ್ರಿಂದ ಇಡೀ ವೃಕ್ಷದ ಸಾರ ಹೂವು, ಹೂವಿನ ಸಾರ ಮಧು. ಆ ಮಧುವಿನ ಸ್ಥಾನದಲ್ಲಿ ಯಾವುದಿದೆ ಅಂದ್ರೆ ಮಹಾಭಾರತ ದೊಡ್ಡ ವೃಕ್ಷ, ದೊಡ್ಡ ಕಲ್ಪ ವೃಕ್ಷ ಅದು, ಗೊತ್ತಾಯ್ತಾ? ಅದರೊಳಗೆ ಯಾವುದಿದೆ? ಈಗ ಮಧುವಿನಂತೆ ಗೀತಾ ಇದೆ ಅಂತ ಹೇಳಿದ್ರಿಂದ ಮಹಾಭಾರತದ ಹಿರಿಮೆ ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಇಂಥ ಮಹಾಭಾರತದಲ್ಲಿ ಸಾರರೂಪ ಗೀತಾ ಬಂದಿರೋದ್ರಿಂದ ಗೀತಾ ಸರ್ವಶ್ರೇಷ್ಠ, ಅದಕ್ಕೆ ಅದಕ್ಕೆ ಭಾಷೆ ಬರೆದಿದ್ದೇವೆ ಅಂತ. ಆಯ್ತಾ? ಇನ್ನೊಂದು ಭಾಗ, ಹೌದು, ಕೃಷ್ಣ ರೂಪದಿಂದ ಉಪದೇಶ ಮಾಡಿದ್ದು, ವ್ಯಾಸ ರೂಪದಿಂದ ಬರೆದಿದ್ದು. ಅರ್ಥ ಆಯ್ತಾ? ಈಗ ಆಚಾರ್ಯ ಹೇಳ್ತಾರೆ, ಅದು ಕೃಷ್ಣ ರೂಪದಿಂದ ಅರ್ಜುನ ಡೈರೆಕ್ಟ್ ಹೇಳ್ತಾನೆ, ವೇದವ್ಯಾಸ ರೂಪದಿಂದ ಅದನ್ನು ತಾವು ಬರೀತಾರೆ. ಸೊ ಎರಡು ಭಗವದ್ ರೂಪಗಳೇ, ಕೃಷ್ಣರೂಪನು ಭಗವದ್ ರೂಪ, ವ್ಯಾಸರೂಪನು ಭಗವದ್ ರೂಪ. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ದಾರೆ ಗೊತ್ತಾ? ಎರಡು ಗ್ರಂಥ ಬರೀತಾರೆ. ಯಾಕೆ? ಒಂದು ವೇದವ್ಯಾಸರು ಬರೆದಿದ್ದು ಅಂತ ಹೇಳೋದಕ್ಕೆ ಒಂದು ಭಾಷ್ಯ, ಕೃಷ್ಣ ಹೇಳಿದ್ದು ಅಂತ ಹೇಳಿ ಇಬ್ಬರಿಗೂ ಪೂಜೆ ಮಾಡಿದಾಗ ಆಗ್ತದೆ. ಯಾಭ್ಯಾಂ ಶುಶ್ರೂಷು ರಾಶಿ ವಾಯುಸ್ತುತಿ ಅರ್ಥ ಆಗುತ್ತೆ. ಎರಡು ರೂಪಕ್ಕೂ ಸೇವೆ ಸಲ್ಲಿಸೋಕ್ಕೋಸ್ಕರ ಎರಡು ಗ್ರಂಥರು ಬರೆದು ಅದಕ್ಕೆ ವಿಶೇಷ ಮಹತ್ವ. ಇನ್ನೂ ವಿಶೇಷ ಅದರಲ್ಲೂ ಕೊನೆಯ ಈ ಶ್ಲೋಕ ಇನ್ನೂ ವಿಶೇಷ. ಸ್ವಾಮಿಯೋ ಪುರುಷವರು ಅದ್ರ ಹೇಳ್ತಾರೆ ಆಚಾರ್ಯ ಸುಭಾಷ್ ಸರ್ವಮೂರದಲ್ಲಿ, ಅದನ್ನ 18 ಸರ್ತಿ ಕೋಟ್ ಮಾಡ್ತಾರೆ ಐದು ಶ್ಲೋಕ, 18 ಸಲ ಆ ಇದೇ ಶ್ಲೋಕ ಮತ್ತೆ ಮತ್ತೆ ಕೋಟ್ ಮಾಡ್ತಾರೆ. ಯಾಕೆ? ತುಂಬಾ ಸಾರಭೂತವಾದ ಶ್ಲೋಕಗಳು ಅಂತೆ. ಯಾವ್ದು? ಏನ ಭೂತ ಅಂದ್ರೇನು? ಆಗಿರುವ ಅಂತ. ಭೂತ ಅಂದ್ರೆ ಆತ್ಮಭೂತ, ಆತ್ಮವಾಗಿರುವ ವಸ್ತುಭೂತ, ವಸ್ತುವಾಗಿರುವ ಭೂತ ಶಬ್ದಕ್ಕಾಗಿರುವ ಅಂತ ತಾತ್ಪರ್ಯ. ಇಲ್ಲಿ ಬರೀ ಭೂತ ಅಂತ ಬಂದಾಗ ಕೆಲಸದ್ದು ಭೂತ ಅಂದ್ರೆ ಭೂತಗಳು ಅಂತ ಅರ್ಥ. ಕೆಲಸದ್ದು ಏಕೋ ವಿಷ್ಣುರು ಮಹದ್ಭೂತಂ, ಅಲ್ಲೇನರ್ಥ? ದೊಡ್ಡ ಜೀವ, ದೊಡ್ಡ ಚೇತನ ಅಂತ. ಭೂತ ಶಬ್ದ ಚೇತನ ಅಂತ ಅರ್ಥ. ಪೃಥ್ವಿ ಆದ್ರೆ ಪಂಚಭೂತಗಳು ಅಂದ್ರೆ ಅಲ್ಲಿ ಜಡ ಪದಾರ್ಥಗಳು. ಆ ಭೂತ ಶಬ್ದಕ್ಕೆ ಅನೇಕ ಅರ್ಥಗಳು. ಬರೀ ಭೂತ ಅಂತ ಬಂದ್ರೆ ಆಗಿರುವ ಸರ್ವ ಭಾರತ ಅರ್ಥ ಸಂಗ್ರಹ, ಸರ್ವ ಭಾರತದ ಅರ್ಥ ಸಂಗ್ರಹ ರೂಪವಾಗಿರುವ ಭಾರತ ಪಾರಿಜಾತ ಮಧುಭೂತಾಂ. ಅದು ಮಧುಭೂತಾಂ ಅಂತ ಹೇಳಿದ್ರಿಂದ ಅಲಂಕಾರ. ಮಹಾಭಾರತ ವೃಕ್ಷ, ಪಾರಿಜಾತ, ಗೀತಾ ಅದರ ಮಧು ಅಂತ ಹೇಳೋದಕ್ಕೆ ಭೂತಾಂ ಅಂತ ಅಲಂಕಾರ ದೃಷ್ಟಿಯಿಂದ ಹೇಳಿದ್ರು. ಇಲ್ಲಿ ನೋಡಿ, ಮಹಾಭಾರತ ಪಾರಿಜಾತ ಅಂತ ಕರೆದರು ಆಚಾರ್ಯ. ಅದನ್ನೇ ಟೀಕಾರಾಯರು ತತ್ವಪ್ರಕಾಶದಲ್ಲಿ ಹೇಳಬೇಕಾದ್ರೆ, ಮಹಾಜಾತವು ಭಾರತ ಪಾರಿಜಾತ ಸುತರುಹು, ಮಹಾಭಾರತ ಪಾರಿಜಾತ ಅಂತ ಅಲ್ಲಿ ಬರ್ತಿದ್ದ. ಆದ್ರೆ ಟೀಕಾರ ಮಾತು ಯಾವ ಆಧಾರ? ಆಚಾರ್ಯ ಮಾತೇ ಆಧಾರ. ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ ಅಂತ ಭಗವದ್ಗೀತೆಯನ್ನ ರಚನೆ ಮಾಡಿ ಅಲ್ಲಿಟ್ಟಿದ್ದಾರೆ. ಅಂಥ ಭಗವದ್ಗೀತೆ ಭಾಷ್ಯ ಬರೀತಿದ್ದೇವೆ ಅಂತ ಅರ್ಥ. ಅಸ್ತು ಏವಂ ವಿಧಂ ಭಾರತಂ ವ್ಯಾಚಿಖ್ಯಾಸಿತಾಯಾಸ್ತು ಗೀತಾಯಾಹ ಕಿಮಾಯಾತಂ. ಅದೇ ಪ್ರಶ್ನೆ ಆಯಿತು. ಭಾಗವತ ಭಾರಿ ಶ್ರೇಷ್ಠ ಅಂತ ಒಪ್ಪಿಟ್ಬಿಡೋಣ, ವ್ಯಾಖ್ಯಾನ ಬರೆದ ಕೊಟ್ಟಿದ್ದೀರಿ, ಗೀತೆಗೂ ಇದಕ್ಕೇನು ಸಂಬಂಧ ಅಂದರೆ ಇತ್ಯತಃ ತತ್ರ ಚ ಇತಿ ತತ್ರ ಏವಂ ವೇದ ಪ್ರಾಮಾಣ್ಯಾದ್ಯುಪೇತೆ ಭಾರತೆ. ಇಂಥ ಪರಮ ಪ್ರಮಾಣವಾಗಿರ್ತಕ್ಕಂಥ ಮಹಾಭಾರತದಂಥ ಗ್ರಂಥದೊಳಗೆ ಭಗವದ್ಗೀತೆಯನ್ನು ವೇದವ್ಯಾಸರು ರಚನೆ ಮಾಡಿ ತೋರಿಸಿದ್ದಾರೆ. ಗೀತಾ ಮುಪನಿಪಬಂಧ ವ್ಯಾಸ. ಇವತ್ತು ದೇವರ ಮಂಟಪ ಭಾರಿ ಮಡಿ, ಅದರಲ್ಲೊಂದು ಪದಾರ್ಥ ಇದ್ರೆ ಅದೇನಾಗಿರ್ಬೇಕು? ಮಡಿ ಆಗಿರಲೇಬೇಕು, ಇಲ್ಲದೆ ಹೋಗಾಡಲಿಕ್ಕೆ ಸಾಧ್ಯ ಇಲ್ಲ. ಗರ್ಭ ದೇವಸ್ಥಾನ ಪವಿತ್ರ, ಗರ್ಭಗುಡಿ ಇನ್ನೂ ಪವಿತ್ರ, ಅದರಲ್ಲಿ ಮಂಟಪ ಭಾರಿ ಪವಿತ್ರ. ಅದರ ಪಾವಿತ್ರದಲ್ಲಿ ಡಿಫರೆನ್ಸ್. ಅದಕ್ಕೆ ಭಗವದ್ಗೀತೆ ಎಲ್ಲಿದೆ ಅಂದರೆ ಮಹಾಭಾರತ ಇಷ್ಟದ ಮಧುವಾಗಿರೋದ್ರಿಂದ ಹೈಯೆಸ್ಟ್ ಆಗಿದೆ. ಅದಕ್ಕೆ ಭಾಷ್ಯ ಬರೀತಿದ್ದೇವೆ. ಆಚಾರ್ಯ ಏನು ಮಾಡಿದರು, ಮಹಾಭಾರತ ಶ್ರೇಷ್ಠ ತಾನೆ, ಮಹಾಭಾರತ ತಾತ್ಪರ್ಯನೇ ಬರೆದರು, ಗೀತಾ ಶ್ರೇಷ್ಠ, ಭಾಷ್ಯ ತಾತ್ಪರ್ಯ ಬರೆದರು. ಅರ್ಥ ಆಯ್ತಾ? ವಿಷ್ಣು ಸಹಸ್ರ ನಾಮಕ್ಕೆ ಎರಡಕ್ಕೂ ಅರ್ಥವೇ. ಸ್ವಮೂಲದಲ್ಲಿ ಎಲ್ಲ ಗ್ರಂಥದಲ್ಲೂ ಒಂದೊಂದು ನಾಮಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ ಆಚಾರ್ಯ. ಈಗ ಮೂರಕ್ಕೂ ಕೂಡ ಸಲ್ಲಿಸಿದ್ದಾರೆ. ನ ದ್ವಿತೀಯ ಕಿಮಿಯಂ ಗೀತಾಯಾಹ ಪ್ರಾಮಾಣ್ಯಾದೇಹೇ ಸಂಭಾವನಾ ಉತ ನಿಶ್ಚಯಯುಕ್ತಿ ನ ದ್ವಿತೀಯ. ಪ್ರಶ್ನೆ ಕೇಳ್ತಾರೆ ಮತ್ತೆ ಈಗ, ಸ್ವಾಮಿ ಗೀತೆ ಬಗ್ಗೆ ಇಷ್ಟು ಮಾತು ಹೇಳಿಬಿಟ್ರಿ, ಇದೇನು ಪ್ರಾಬಬಲ್ ಅಂತ ಹೇಳ್ತಿರೋ ಅಥವಾ ಅಸಲ್ಟ್ ಮಾಡ್ತಿರೋ ಅಂತ ಕೇಳ್ತಾನೆ. ಇಟ್ ಇಸ್ ಜಸ್ಟ್ ಅನ್ ಇನ್ಫರೆನ್ಸ್ ಆರ್ ಫ್ಯಾಕ್ಟ್ ಅಂತ ಕೇಳಿದ. ಯಾವ್ದು ಇನ್ಫರೆನ್ಸು? ಗೀತಾ ಭಾರಿ ಶ್ರೇಷ್ಠ ಅನ್ನೋ ಮಾತು ಬರೀ ಇನ್ಫರೆನ್ಸಾ? ಅಂದರೆ ಎಲ್ಲರ ಆಧಾರ ಇದೆಯಾ ಅಂತ ಅರ್ಥ? ನೀವೇ ತೀರ್ಮಾನ ಮಾಡಿಬಿಟ್ರಿ, ಮಹಾಭಾರತ ಭಾರಿ ಶ್ರೇಷ್ಠ, ಗೀತಾ ಬಧು ಅಂತ ಕರೆದ್ರಿ, ಅದಕ್ಕೆ ಆಧಾರ ಇದೆಯಾ? ಸುಮ್ಮನೆ ಗೆಸ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ತಥಾತ್ವೇ ಕಲಿಂಗೋಪದೇಶಾದೇರಪಿ ತತ್ಪ್ರಸಂಗಾತ್. ಹೇಗಿದೆ ನೋಡಿ ಒಂದು ಪಾಯಿಂಟ್, ಮಹಾಭಾರತದಲ್ಲಿ ಬಂದಿದ್ದೆಲ್ಲ ಶ್ರೇಷ್ಠ ಅಂತ ಹೇಳ್ತೀರಾ? ಹಾಗಿದ್ದರೆ ಒಂದು ಪ್ರಾಬ್ಲಮ್ ಬರುತ್ತೆ. ಮಹಾಭಾರತದಲ್ಲಿ ದುರ್ಯೋಧನಾದಿಗಳನ್ನು ಕುರಿತು ಕಣಿಕ ರೀತಿ ಅಂತ ಒಂದು ಭಾಗ ಬರುತ್ತೆ. ದುರ್ಯೋಧನ ಕೂಡಿಸ್ಕೊಂಡ್ಬಿಟ್ಟು ಕಣಿಕ ಅಂತ ಒಬ್ಬ ಬ್ರಾಹ್ಮಣ, ಅವನ ಶಕುನಿಯ ಗುರು, ಆ ದೊಡ್ಡ ಉಪನ್ಯಾಸ ಮಾಡಿಬಿಡ್ತಾನೆ. ಏನಂತ? ದೇವರಿಲ್ಲ, ದಿಂದ ಏನೂ ಇಲ್ಲ, ಮೋಸ ಮಾಡ್ಕೊಂಡು ಬದುಕಬೇಕು, ಜನಗಳನ್ನು ಲೂಟಿ ಮಾಡೋದೇ ನಮ್ಮ ಕೆಲಸ ಎಲ್ಲ ಹೇಳ್ಕೊಡ್ತಾರೆ ದುರ್ಯೋಧನಾದಿಗಳಿಗೆ. ಅದು ಎಲ್ಲಿ ಬಂದಿದೆ? ಅದು ಮಹಾಭಾರತ. ಸೊ ಅದಕ್ಕೂ ವ್ಯಾಖ್ಯಾನ ಬರೀ ಹೇಗಿದ್ರೆ, ಮಹಾಭಾರತ ಬಂದಿದ್ದೆಲ್ಲ ಶ್ರೇಷ್ಠ ಅಂತ ಹೇಳಿದ್ರಲ್ಲ, ಅದು ಶ್ರೇಷ್ಠ ಆದರೆ ಅದನ್ನೆಲ್ಲ ನಾಸ್ತಿಕರಾಗಬೇಕಾಗುತ್ತೆ. ಅರ್ಥ ಆಯ್ತಾ? ಅಂದರೆ ಅವನ ಆರ್ಗ್ಯುಮೆಂಟ್ ಗೊತ್ತಾಯ್ತಾ? ಮಹಾಭಾರತದಲ್ಲಿ ಬಂದಿದೆ ಆದ್ದರಿಂದ ಶ್ರೇಷ್ಠ ಅಂತ ಹೇಳೋದಾದರೆ ಅದರಲ್ಲಿ ಇದು ಬಂದಿದೆ. ಅರ್ಥ ಆಯ್ತಾ? ಈಗ ಆ ದೃಷ್ಟಿಯಿಂದ ಸರಿಯಲ್ಲ. ಅನುವಾದೋಸವಿತಿಚೆ ಇಲ್ಲ, ಇಲ್ಲ ಪೂರ್ವಪಕ್ಷ ಅದು ಅಂತ ಕೇಳಿದರೆ ಇದು ಹಾಗೇ ಇರಲಿ. ಕೃಷ್ಣ ಹೇಳಿರ್ಬೋದು, ಅರ್ಜುನ ಕೇಳಿರ್ಬೋದು, ಅದು ಮಾತ್ರಕ್ಕೆ ಶ್ರೇಷ್ಠ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ತಥ ಇವ ಆದ್ದೇ ನಿಶ್ಚಾಯಕಂ ವಾಚ್ಯಮಿತ್ಯತ ಮುಕ್ತಂ ವಾಸುದೇವೇತಿ. ಅದರಿಂದ ನೀವು ಅಸಲ್ಟ್ ಮಾಡೋದಾದರೆ ಪ್ರಮಾಣ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಹೌದು, ಮಹಾಭಾರತದಲ್ಲಿ ಕಣಿಕ ನೀತಿ ಎಂಬುದು ಯಾರ್ದದು? ಕಣಿಕ ದುರ್ಯೋಧನಾದಿ ಸಂವಾದ, ಅದು ಇದು ವಾಸುದೇವ ಅರ್ಜುನ ಸಂವಾದ. ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಅರ್ಥ ಆಯ್ತಾ? ಈಗ ಮಠದಲ್ಲಿ ಇಬ್ಬರು ಮಾತಾಡ್ತಾ ಕೂತಿದ್ದಾರೆ, ಒಬ್ಬನ ಕೆಲಸದವನು ಯಾರೋ ಮಾತಾಡ್ತಾ ಇದ್ದಾರೆ, ಆಮೇಲೆ ಸ್ವಾಮಿಗಳು ಯಾರೋ ಮಾತಾಡ್ತಿದ್ದಾರೆ, ಇಬ್ಬರು ಮಠದಲ್ಲೇ ಕೂತಿದ್ದಾರೆ. ಯಾರ ಮಾತಿ ಬೆಲೆ ಇದೆ ಈಗ? ಗೊತ್ತಾಯ್ತಾ? ಅದು ವಾಸುದೇವ ಮಾತಾಡ್ತಾನೆ ಇಲ್ಲಿ, ಅಲ್ಲಿ ಕಣಿಕ ಮಾತಾಡ್ತಾನೆ. ಆದ್ದರಿಂದ ವಕ್ತರು ಬೇರೆ, ವಕ್ತರು ಬೇರೆ. ಅಲ್ಲಿ ಶ್ರೋತೃ ವಕ್ತರು ಯಾರಲ್ಲಿ? ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ವಕ್ತರು ಯಾರಲ್ಲಿ? ಕಣಿಕ. ಇಲ್ಲಿ ವಕ್ತರು ಯಾರು? ಕೃಷ್ಣ. ಆಮೇಲೆ ಅಲ್ಲಿ ಶ್ರೋತೃ ಯಾರು? ದುರ್ಯೋಧನಾದಿಗಳು. ಇಲ್ಲಿ ಶ್ರೋತೃ ಯಾರು? ಅರ್ಜುನ. ಅರ್ಥ ಆಯ್ತಾ? ಸೊ ಯಾರು ಕಂಪೇರ್ ಮಾಡ್ತೀವಿ ಈಗ? ಯಾರಿದೆ ಗೌರ್ಮೆಂಟ್ ಆರ್ಡರ್ ನೋಡೋ ರೀತಿನೇ ಬೇರೆ ಆಗಿಬಿಡುತ್ತೆ. ಆರ್ಗ್ಯುಮೆಂಟ್ ಮಾಡ್ತಾನೆ ಲಾಯರು, ಎಷ್ಟು ಆರ್ಗ್ಯುಮೆಂಟ್ ಮಾಡಿ ಕೂಡ ಏನದು? ಆರ್ಗ್ಯುಮೆಂಟ್ ಅಷ್ಟೇ. ಅವನು ಪಾಪ ಹತ್ತಿಪ್ಪತ್ತಿಸ ಆರ್ಗ್ಯುಮೆಂಟ್ ಮಾಡಿರ್ತಾನೆ, ಜಡ್ಜ್ಮೆಂಟ್ ಕೊಡ್ತಾ ಎಷ್ಟು ಕೊಡ್ತಾನೆ ಅವನು? ಒಂದು ಲೈನ್ ಹೇಳ್ತಾನೆ. ಯಾರ ಮಾತಿ ಬೆಲೆ ಈಗ? ಜಡ್ಜ್ಮೆಂಟ್ ಬೆಲೆ. ಅದೇ ತರಹನೇ ಭಗವದ್ಗೀತೆ ಅನ್ನೋದು ವಾಸುದೇವ ಅರ್ಜುನ ಸಂವಾದ ರೂಪವಾದ್ದರಿಂದ ಕಣಿಕ ನೀತಿ ಹೋಲಿಸಬಾರದು. ಸಂವಾದಂ ರೂಪ ಇತಿ ಸಂವಾದ ರೂಪ ತಥಾಪಿ. ಸಂವಾದ ರೂಪ ಅಂದ್ರೇನು? ಸಂವಾದವನ್ನ ಸಂವಾದ ಅಂದ್ರೇನು? ತತ್ವ ನಿರ್ಣಯ ಅಂತ ಅರ್ಥ. ಅದನ್ನ ಆಚಾರ್ಯ ಕಥಾದೃಷ್ಟದಲ್ಲಿ ಹೇಳ್ತಾರೆ. ವಾದ ವಾದ ಅಂತ ಸಾಮಾನ್ಯ ನಮ್ಮಲ್ಲಿ ಏನಾಗಿದೆ ಲೋಕದೊಳಗೆ ಅಂದರೆ ವಾದ ಮಾಡ್ತಾರೆ. ವಾದ ಮಾಡ್ತಾರೆ ಅಂದ್ರೇನು? ಜಗಳಾಡ್ತಾರೆ ಅಂತ ಅರ್ಥ. ನಮ್ಮಲ್ಲಿ ಇವನೊಂದು ಮಾತು ಅವನೊಂದು ಮಾತಾಡ್ತಾರೆ ಅಂತೇಳಿ. ಆದರೆ ಶಾಸ್ತ್ರದಲ್ಲಿ ವಾದ ಶಬ್ದಕ್ಕೆ ಏನರ್ಥ? ತತ್ವ ನಿರ್ಣಯ ಉದ್ದೇಶ್ಯ ಕೇವಲ ಗುರು ಶಿಷ್ಯಯೋಹೋ. ತತ್ವ ನಿರ್ಣಯ ಆಗಬೇಕು ಅಂತೇಳಿ ಗುರು ಶಿಷ್ಯರುಗಳು ಚರ್ಚೆ ಮಾಡ್ತಾರೆ. ಅದಕ್ಕೇನಂತ ಹೆಸರು? ವಾದ. ಇದಕ್ಕೆ ಸಂವಾದ ಇದೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಉತ್ತರ ಕೊಡ್ತಾನೆ. ಅರ್ಜುನನ ಪ್ರಶ್ನೆ ಸರಿಯಾದ ಪ್ರಶ್ನೆ, ಕೃಷ್ಣನ ಉತ್ತರ ಏನದು? ಸರಿಯಾದ ಉತ್ತರ. ಅದಕ್ಕೇನಂತ ಕರೀತಾರೆ? ಸಂವಾದ ಅಂತ ಹೆಸರು. ಆಯ್ತು, ಅದು ವಿವಾದ. ವಿವಾದ ಅಂದ್ರೇನು? ನಾವು ವಿವಾದನೇ ಪ್ರಾರಂಭ ಮಾಡಿಬಿಟ್ಟಿದ್ದೇವೆ ಅಷ್ಟೇನೆ. ವಾದ ವಿವಾದ ಅಂತ ಹೇಳ್ತೇವಲ್ಲ, ಆಕ್ಚುಲಿ ವಾದ ಬೇರೆ ವಿವಾದ ಬೇರೆ. ಅದಕ್ಕೆ ವಾದ ವಿವಾದ ಅಂತ ಕರೆದಿರೋದು. ಮತ್ತೆ ಅದು ವಿವಾದನೇ ವಾದ ಆಗಿದ್ರೆ ವಾದ ಅಂತ ಕರೀತಿದ್ರು. ಸರ್, ವಾದ ಬೇರೆ ವಿವಾದ ಬೇರೆ. ವಾದ ಅಂಬೋದು ಸಂವಾದ, ವಿವಾದ ಅಂಬೋದು ನೆಗೇಷನ್, ವಿರುದ್ಧ ಮಾತಾಡೋದು. ವಿ ಎಂಬುದು ವಿರುದ್ಧ, ವಿ ಎಂಬುದು ವಿರುದ್ಧ ಪದ. ಸಮ್ ಅನ್ನೋದೇನೋ ಸಮ್ಯಕ್ ಅನ್ನೋ ಕಾನ್ಸೆಂಟ್ ಕೊಡುತ್ತೆ, ಇದು ನೆಗೇಟ್ ಮಾಡುತ್ತೆ. ಸಂವಾದ ರೂಪಾಂ ಇತ್ಯತಃ ಸರ್ವೇತಿ. ಭಾರತ ಏಕದೇಶಾಂತರ ಪರಿಹಾರೇಣ ಅಶ್ಯ ಏವ ವ್ಯಾಖ್ಯಾನೇಕೋ ಹೇತು ಇತ್ಯತಃ ಸರ್ವೇತಿ. ಆಯ್ತು, ಅದನ್ನು ಒಪ್ಪಿಕೊಂಡಾಗಾಯ್ತು. ಈಗ ಕಣಿಕ ನೀತಿಗೂ ಭಗವದ್ಗೀತೆ ಈಕ್ವಲ್ ಮಾಡಬಾರದು ಅಂತಾಯ್ತು. ಹಾಗೆ ಒಂದು ಕೆಲಸ ಮಾಡೋಣ, ಇನ್ನೂ ಕೆಲವಿದೆ. ಯಕ್ಷಪ್ರಶ್ನೆ ಇದೆ. ಈಗ ಯಕ್ಷಪ್ರಶ್ನೆಯಲ್ಲಿ ಹೇಳೋರು ಯಾರು? ಪ್ರಶ್ನೆ ಉತ್ತರ ಕೊಡೋದು ಯಾರು? ಧರ್ಮರಾಜ. ಪ್ರಶ್ನೆ ಕೇಳೋದು ಯಾರು? ಯಕ್ಷ. ಸೊ ಇವ್ರು ಯಾರು ದುಷ್ಟರಲ್ಲ, ಇದು ಯಮದೇವರು, ಆತ್ಮ ಯಮದೇವರೇ. ಅದು ಪ್ರಶ್ನೆ ಕೂಡ ಯಾವ ವಿಷಯಕ್ಕೆ ಬಂದಿದೆ? ಧರ್ಮದ ಬಗ್ಗೆ ಬಂದಿದೆ. ಅದು ಭಾಷೆ ಬರೀರಿ ಆಗಿದ್ರೆ ಅರ್ಥ ಆಯ್ತಾ? ಈಗ ಮೊದಲು ಯಾವ ಕೇಸ್ ಅದು? ವರ್ಸ್ಟ್ ಕೇಸ್ ಅದು, ಇದು ಮಿಡ್ಲ್ ಕೇಸ್ ಇದು. ಅದಕ್ಕೆ ಹೇಳ್ತಾರೆ ಇಲ್ಲ, ಅದಕ್ಕೆ ಬರೆಯೋದಿಲ್ಲ, ಇದಕ್ಕೆ ಬರೀತೇವೆ. ಯಾಕೆಂದ್ರೆ ಅದು ಯಮದೇವರು ಧರ್ಮರಾಜರ ಸಂವಾದ, ಧರ್ಮಧರ್ಮ ಸಂವಾದ ಹೇಳಬೇಕು ಅಂದ್ರೆ ಎರಡು ಯಮನ ರೂಪಗಳೇ. ಇದು ಹಾಗಲ್ಲ, ಯಮ ಸರ್ವೋತ್ತಮ ದೇವತೆ ಅಲ್ಲ, ಕೃಷ್ಣ ಸರ್ವೋತ್ತಮ ದೇವತೆ. ಅಲ್ಲಿ ಕಣಿಕ ದೆವ್ವ, ಅವನು ದೇವತೆ ಕೂಡ ಅಲ್ಲ, ಅವನು ಕಣಿಕ ರಾಕ್ಷಸ. ಅವನು ಆದ್ರೆ ಯಮದೇವರು ದೇವರು ಹೌದು, ಆದ್ರೆ ಸರ್ವೋತ್ತಮ ದೇವರಲ್ಲ. ಆಮೇಲೆ ಕೇಳಿದವರು ತಾನೇ, ಕೇಳಿದ್ದು ತಾನೇ, ಹೇಳಿದ್ದು ತಾನೇ. ಅರ್ಜುನ ಕೇಳ್ತಿದ್ದಾನೆ, ಅರ್ಜುನ ಯಾರು? ಯಮನಿಗಿಂತ ಭಾರಿ ಶ್ರೇಷ್ಠ. ತಾರತಮ್ಯದಲ್ಲಿ ಇಂದ್ರದೇವರು ದೊಡ್ಡವರು, ಯಮದೇವರು ದೊಡ್ಡವರು, ಇಂದ್ರದೇವರು ಭಾರಿ ದೊಡ್ಡವರು. ಆದ್ದರಿಂದ ಕೇಳುವಂತಿರು ಭಾರಿ ದೊಡ್ಡವರು, ಹೇಳೋರಂತೂ ಸರ್ವೋತ್ತಮ. ಅದಕ್ಕೆ ಬೆಲೆ ಜಾಸ್ತಿ ಬಂತು. ಇಬ್ರು ಮಾತಾಡ್ತಾ ಕೂತಿರ್ತಾರೆ, ಕೆಲಸಕ್ಕೆ ಬಾರದವ್ರು ಮಾಡೋದು ಬೇರೆ, ಸಾಮಾನ್ಯರು ಬೇರೆ, ದೊಡ್ಡವರು ಬೇರೆ. ಅವ್ರು ಯಾರ ಮಾತಿಗೆ ಗಮನ ಕೊಡ್ಬೇಕಾಗತ್ತೆ? ದೊಡ್ಡವ್ರ ಮಾತಿಗೆ ಗಮನ ಕೊಡ್ಬೇಕು. ಕೃಷ್ಣ ಮಾತಾಡ್ತಾನೆ, ಆದ್ರಿಂದ ಅದಕ್ಕೇನೆ ಭಾಷ್ಯ ಬರೀಬೇಕು. ತಥಾಪಿ ಭಾರತ ಏಕದೇಶಾಂತರ ಪರಿಹಾರೇಣ ಅಶ್ಯಾ ಏವ ವ್ಯಾಖ್ಯಾನೆ ಓ ಹೇದು ಇತ್ಯತಃ. ಇದು ಸರ್ವ ಭಾರತ ಅರ್ಥ ಸಂಗ್ರಹ, ವೆರಿ ಇಂಪಾರ್ಟೆಂಟ್. ಮಾತಾಡೋರು ಕೃಷ್ಣಾರ್ಜುನರು, ಅರ್ಥ ಏನಿದೆ ಅದರೊಳಗೆ? ಸರ್ವ ಭಾರತ ಅರ್ಥ ಇದೆ ಅದರೊಳಗೆ, ಸಕಲ ಭಾರತದ ಎಸೆನ್ಸ್ ಎಲ್ಲ ಬಂದೋಗ್ಬಿಟ್ಟಿದೆ. ಇಡೀ ಭಗವದ್ಗೀತೆ ಒಂದು ಓದಿಬಿಟ್ರೆ ಮಹಾಭಾರತ ಒಟ್ಟು ಸಂದೇಶ ಏನಂತ ಗೊತ್ತಾಗುತ್ತೆ. ಎಷ್ಟೇ ಪ್ರಶ್ನೆ ಮೊದಲಾದ್ರೂ ಓದಿ ಇಡೀ ಮಹಾಭಾರತ ಗೊತ್ತಾಗೋದಿಲ್ಲ, ಒಂದೊಂದು ಭಾಗ ಗೊತ್ತಾಗುತ್ತೆ. ಇವತ್ತು ನಾವು ಹರಿದ್ವಾರ ಅದಕ್ಕೆ ಸ್ನಾನಕ್ಕೆ ಹೋಗ್ತೀವಿ ಅಂತ ತಿಳ್ಕೊಂಬ, ಅಲ್ಲಿ ಗಂಗಾ ಸ್ನಾನ ಮಾಡಬೇಕು ಕರೆಕ್ಟೆ. ಅಲ್ಲಿ ಎಲ್ಲ ಕಡೆ ಸ್ನಾನ ಮಾಡೋದಿಲ್ಲ, ಕೆಲವು ಜಾಗ ಇದೆ ಅಲ್ಲಿ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಅಲ್ಲಿ ಬ್ರಹ್ಮಕುಂಡ ಅಂತ ಕರೀತಾರೆ, ಅದು ಬ್ರಹ್ಮದೇವರು ಯಜ್ಞ ಮಾಡಿಸ್ತಾಳ ಅಲ್ಲಿ ಮಾಡ್ತಾರೆ, ಅದನ್ನ ಆರಿಸ್ತಾರೆ. ಅರ್ಥ ಆಯ್ತಾ? ತುಂಬಾ ರಶ್ ಇದ್ದ ಬೇರೆ ಕಡೆ ಹೋಗ್ಬಿಡ್ತಾರೋ ಅಂತ ಆ ಜಾಗದಲ್ಲಿ ಮಾಡ್ಬೇಕು. ಅದು ಬಹಳ ಮುಖ್ಯ, ಅದು ಕೇಂದ್ರ ಸ್ಥಾನ ಅದು ಬ್ರಹ್ಮಕುಂಡ. ಅದೇ ರೀತಿ ಅಲ್ಲಿ ಅರಕರಂದಾದಲ್ಲಿ ಆ ಜಾಗದಲ್ಲಿ ಮಾಡ್ಬೇಕು. ಬಿಸಿನೀರು ಸ್ಥಾನ ಬೇರೆ, ಅದು ಬೇರೆ, ಅದು ಕೂಡ ಅಲ್ಲಿ ಮಾಡಿದ್ರೆ ಭಾರಿ ಶ್ರೇಷ್ಠ. ಅದೇ ರೀತಿ ನಾವು ಇದು ಪ್ರತಿ ಯಾವ ಊರಿಗೆ ಹೋದ್ರು ಕೂಡ ಒಂದು ಪರ್ಟಿಕ್ಯುಲರ್ ಜಾಗ ಭಾರಿ ಶ್ರೇಷ್ಠ. ಯಮುನಾದ್ರೆ ಹೋದ್ರೆ ಮಧುರಾದಲ್ಲಿ ಎಲ್ಲಿ ಸ್ನಾನ ಮಾಡ್ಬೇಕಲ್ಲಿ? ವಿಶ್ರಾಂತಿ ತೀರ್ಥ ಅಂತಿದೆ, ಅಲ್ಲಿ ಕೃಷ್ಣ ಸ್ನಾನ ಮಾಡಿದ ಜಾಗ ಅಂತ ಹೇಳ್ತಾರೆ. ವಜ್ರಾಸ್ವಾಮಿ ಬರೀತಾರೆ, ಮಾತಾಡ ತೀರ್ಥ ಪ್ರಭು, ಕೃಷ್ಣ ಸ್ನಾನ ಮಾಡಿದ ಜಾಗ. ಕಂಸನ ಕೊಂದ ಮೇಲೆ ಅಲ್ಲಿ ಕೃಷ್ಣ ಸ್ನಾನ ಮಾಡಿ ಸ್ವಲ್ಪ ಕೂತಿದ್ದ ಅಂತ ಹೇಳ್ತಾ, ವಿಶ್ರಾಮ ಘಾಟ್ ಅಂತ ಹೇಳಿದ್ರು. ಅಲ್ಲಿ ಸ್ನಾನ ಮಾಡೋದು ಪ್ರತಿಯೊಂದು ಊರಲ್ಲೂ ಒಂದು ಮಹತ್ವ ಇದೆ. ಆ ದೃಷ್ಟಿಯಲ್ಲಿ ನಾವು ದ್ವಾರಕಾ ಹೋಗ್ತೇವೆ, ಎಲ್ಲಿ ಸ್ನಾನ ಮಾಡ್ಬೇಕಲ್ಲಿ? ಗೋಮತಿ ಸಮುದ್ರ ಸಂಗಮ, ಅಲ್ಲಿ ಸ್ನಾನ ಮಾಡೋದು. ಚಕ್ರತೀರ್ಥ, ಗೋಮತಿ ಸಮುದ್ರ, ಮೂರು ಸೇರಿದ ಸಂಗಮ, ಅಲ್ಲಿ ಮಾಡ್ಬೇಕು. ಪ್ರಯಾಗಕ್ಕೆ ಹೋಗ್ತಾರೆ, ಅಲ್ಲಿ ತ್ರಿವೇಣಿ ಸಂಘ, ಅಲ್ಲಿ ಸ್ನಾನ ಮಾಡೋದು. ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿ ಗೀತಾ ಏನದು ಸೆಂಟರ್, ಅದಕ್ಕೆ ಅದನ್ನು ಓದಬೇಕು ಅಂತ ಹೇಳ್ತಾರೆ. ಎಲ್ಲಾ ದರ್ಶನ ಓದೋದಕ್ಕೆ ಆಗೋದಿಲ್ಲ, ಭೀಷ್ಮಾಚಾರ ಉಪದೇಶ ಇದೆ. ಭೀಷ್ಮಾಚಾರ ಹೇಳ್ತಾರೆ, ಧರ್ಮರಾಜೇ ಹೇಳ್ತಾರೆ. ಇದಿರೋದು ಬರೀ 700 ಶ್ಲೋಕ, ಅದೆಷ್ಟಿದೆ ಗೊತ್ತಾ? ಅದು ಸುಮಾರು 18,000 ಶ್ಲೋಕ ಇದೆ, ಹೆಚ್ಚು ಕಡಿಮೆ. ಮತ್ತೆ ಅದಕ್ಕೆ ಯಾಕೆ ಭಾಷೆ ಬರೆಯದಿರಿ ನೀವೀಗ? ಆದ್ರೆ ಹೇಳೋರು ಭೀಷ್ಮರು, ಕೇಳೋರು ಧರ್ಮರಾಜ ಹೋಯ್ತು, ಹೇಳೋದು ಕೃಷ್ಣ, ಕೇಳೋದು ಅರ್ಜುನ, ಅದಕ್ಕೆ ಶ್ರೇಷ್ಠ ಇದೆ. ಅರ್ಥ ಆಯ್ತಾ? ಈಗ ಕ್ವಾಲಿಟಿ ನೋಡ್ಬೇಕು. ಇವತ್ತು SSLC 4 ಅಕ್ಷರ ಇದೆ, MA 3 ಅಕ್ಷರ, 2 ಅಕ್ಷರ ಇದೆ. ಏ 4 ಅಕ್ಷರದ 2 ಅಕ್ಷರ ದೊಡ್ಡ ಏನ್ ಮಾಡ್ಬೇಕು ಇದಕ್ಕೀಗ? ಅದಕ್ಕೆ ಯಾವ್ದು ದೊಡ್ಡದು? ಈಗ ಅರ್ಥ ನೋಡ್ಬೇಕು. MA ಎಕ್ಸ್ಪ್ಯಾಂಡ್ ಮಾಡಿ ಏನಾಗುತ್ತೆ, SSLC ಎಕ್ಸ್ಪ್ಯಾಂಡ್ ಮಾಡಿ ಏನಾಗುತ್ತೆ? ಅರ್ಥ ಆಯ್ತಾ? ಎಕ್ಸ್ಪ್ಯಾಂಡ್ ಮಾಡಿದಾಗ ಗೀತಾ ಅಂಬೋದು ಸರ್ವ ಭಾರತಾರ್ಥ ಸಂಗ್ರಹ. ಆದ್ರೆ ಅದು ಸರ್ವ ಭಾರತಾರ್ಥ ಸಂಗ್ರಹ ಅಲ್ಲ, ಉಪದೇಶ ಹೌದು, ಅದೇ ವೇಸ್ಟ್ ಅಂತ ಕರೆಯೋದಿಲ್ಲ. ಆದ್ರೆ ಇದರಷ್ಟು ಎಸ್ಎಸ್ ಅದರೊಳಗಿಲ್ಲ. ಇವತ್ತು ಉದಾ ಹಂಡೆ ತುಂಬಾ ಇದಿದೆ, ಜ್ಯೂಸ್ ಇದೆ ಒಂದ್ ಕಡೆಗೆ, ಇನ್ನೊಂದು 2-3 ದೊಡ್ಡ ದೊಡ್ಡ ಬಾಟ್ಲ್ ಇದೆ. ಇದು ಶ್ರೇಷ್ಠ, ಅದು ಶ್ರೇಷ್ಠನ? ಒಂದೇ ಬಾಟ್ಲ್ ಇದೆ, ಒಂದೇ ಬಾಟ್ಲ್ ಇದೆ, ಒಂದ್ ದೊಡ್ಡ ಕೊಡದಲ್ಲಿ ಸಿಕ್ಬಿಟ್ಟಿದ್ದಾರೆ. ಯಾವ ಶ್ರೇಷ್ಠ? ಅದು ಕಾನ್ಸಂಟ್ರೇಟೆಡ್. ಅರ್ಥ ಆಯ್ತಾ? ಕಾನ್ಸಂಟ್ರೇಟೆಡ್, ಅದಕ್ಕೆ ಹಂಡೆ ಆಗುತ್ತೆ. ಇದು ಹಾಗಲ್ಲ, ಡೈಲ್ಯೂಟ್ ಆದ್ರೆ ಡೈಲ್ಯೂಟ್ ಮಾಡ್ಬಿಟ್ಟು ಆಗಿದೆ, ಈಗಾಗಲೇ ಇನ್ ಸ್ವಲ್ಪ ಹಾಕಿದ್ರೆ ರುಚಿನ ಹೋಗ್ಬಿಡುತ್ತೆ. ಅದು ಎಸೆನ್ಸ್, ಅದು ಎಸೆನ್ಸ್ ಅನ್ನೋ ಪದ ಇದೆಯಲ್ಲ ಗೀತಾ, ಮತ್ತೆ ಎಸೆನ್ಸ್ ಆಫ್ ಮಹಾಭಾರತ. ಆದ್ರಿಂದ ಇದಕ್ಕೆ ಭಾಷ್ಯ ಬರೀಬೇಕು. ನೈತಾ ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಗೀತಾ ಹೇಳೋದಕ್ಕೆ ಅಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ. ಕಥೆ ಕಾದಂಬರಿ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತಾರೆ ಮನುಷ್ಯ. ಬರೆದವ್ರು ಯಾರೂ ಇಲ್ಲ, ಓದೋರು ಯಾರೂ ಇಲ್ಲ, ವಿಷಯ ಏನೂ ಇಲ್ಲ, ಓದಿದ್ದು ಓದಿದ್ದೇನೆ, ಕದ್ದು ಮುಚ್ಚಿ ಬೇರೆ ಓದ್ತಿರ್ತಾನೆ. ಆದ್ರೆ ಮಹಾಭಾರತ ಇಂಥ ಗ್ರಂಥ ಓದೋದು ಬಿಡ್ತೀರಾ ಅಂತ ಇನ್ನೊಂದಿದೆ. ಇಷ್ಟೆಲ್ಲ ಗ್ರಂಥ ಇರೋದ್ರಿಂದ ಹೇಳೋದು ಕೃಷ್ಣ, ಕೇಳೋದು ಅರ್ಜುನ. ಅಂಥ ಗ್ರಂಥ ಅಂದ್ರೆ ಸರ್ವಶ್ರೇಷ್ಠವಾದ ಗ್ರಂಥ, ಅಂಥದ್ದನ್ನು ಓದಬೇಕು, ಅಂಥದ್ದನ್ನು ತಿಳಿಬೇಕು ಯಾವಾಗಲೂ, ಅದಕ್ಕೋಸ್ಕರ ಬರೀತಿದ್ದೇವೆ. ಕಿಂತು ತಥೋ ಅಧಿಕ ಭಾವತಿ ಇತಿ ಭಾವ ಗಮಕತ್ವಾತ್ ಸರ್ವ ಭಾರತಾರ್ಥಸ್ಯ ಸಂಗ್ರಹೋ ಯಸ್ಯಾಮಿತಿ ಗಮಕತ್ವಾತ್ ವಿಧಿಕರಣೋ ಬಹುರಿಹಿ. ಎಲ್ಲ ಭಾರತದ ಅರ್ಥ ಸಂಗ್ರಹ ಇದರೊಂದೊಳಗೆ ಸಿಗೋದ್ರಿಂದ ಇದು ಶ್ರೇಷ್ಠ. ಏತದ್ ವ್ಯಾಖ್ಯಾನೆ ಸ ಸರ್ವಮಿ ಭಾರತಂ ವ್ಯಾಖ್ಯಾತ ಪ್ರಾಯಂ ಭವತಿ ಇತಿ ಭಾವಃ. ನೋಡಿ, ಇದು ವ್ಯಾಖ್ಯಾನ ಮಾಡಿಬಿಟ್ರೆ ಇಡೀ ಮಹಾಭಾರತ ಗೀತಾಕ್ಕೆ ವ್ಯಾಖ್ಯಾನ ಮಾಡಿದಾರೆ ಅಕ್ಕ, ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಗೀತಾಕ್ಕೊಂದು ವ್ಯಾಖ್ಯಾನ ಮಾಡಿದರೆ ಇಡೀ ಮಹಾಭಾರತ ಪೂರ್ತಿ ವ್ಯಾಖ್ಯಾತವಾದಂತೆ ಲೆಕ್ಕ. ಅದಕ್ಕೆ ಮಾಡ್ತಿದ್ದಾರೆ. ನೈತಾವತ ಭಾರತ ಸಮಾ ಗೀತಾ. ಓ ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ, ಭಾರತ ಎಜುಕೊಂಡು ಗೀತಾ ಅಂತ ಹೇಳ್ಬಿಡೋಣ ಅಂದ್ರೆ, ಇಲ್ಲ ಇಲ್ಲ, ಭಾರತಕ್ಕಿಂತ ಗೀತಾ ಶ್ರೇಷ್ಠ. ಯಾಕೆ ಕಿಂತು ತಥೋ ಅಧಿಕ ಚ ಇತಿ ಆಶಯವಾನಾ ಭಾರತೇತಿ. ಭಾರತಕ್ಕೆ ಈಕ್ವಲ್ ಮಾಡಬಾರದು, ಭಾರತಕ್ಕಿಂತ ಶ್ರೇಷ್ಠ ಇದೆ. ಯಾತಕ್ಕೆ? ಎಸ್ಎನ್ ಸಂಬಂಧ ಏನಾಗಿರುತ್ತೆ ಯಾವಾಗಲೂ? ಅದರ ಸಾರ ಇದ್ರೂ ಶ್ರೇಷ್ಠ, ಅದು ಸಾರ ಇನ್ನೂ ಶ್ರೇಷ್ಠ. ಅದು ವಾಕ್ಯ ಕೊಡ್ತಾರೆ. ಈಗ ನೀವು ಹೇಳಿದ್ರಲ್ಲ, ಬರೀ ಇನ್ಫಾರ್ಮ್ ಮಾಡ್ತಿರೋ, ಪ್ರಮಾಣ ಕೊಡ್ತಿರೋ, ಪ್ರಮಾಣ ನೋಡಿ. ತಚ್ಚೋಕ್ತಂ, ಆಧಾರ ಇದೆ. ಮಹಾಪೂರ್ವ ಪುರಾಣ ಕೋಟ್ ಮಾಡ್ತಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾ ವರ ವಿಷ್ಣು ಸಹಸ್ರನಾಮಾಪಿ ಏಯಂ ಪಾಠ್ಯಂಚ ತದ್ವಯಂ ಇತಿ ಮಹಾಕೌರ್ಮೇ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಭಾರತಂ ಸರ್ವಶಾಸ್ತ್ರೇಷು, ಸಕಲ ಶಾಸ್ತ್ರಗಳ ಸಾರ ಯಾವುದು? ಮಹಾಭಾರತ. ಅದರಲ್ಲಿ ಗೀತಿಕಾವರ, ಅಲ್ಲಿ ಯಾವ ಶ್ರೇಷ್ಠ? ಭಗವದ್ಗೀತಾ ಶ್ರೇಷ್ಠ. ಮತ್ತಿನ್ನೊಂದಿದೆ, ವಿಷ್ಣು ಸಹಸ್ರನಾಮಾಪಿ, ವಿಷ್ಣು ಸಹಸ್ರನಾಮ ಶ್ರೇಷ್ಠ. ಅದಕ್ಕೇನೆ ಪ್ರತಿಯೊಬ್ಬರು ಎರಡನ್ನು ತಿಳಿಯಲೇಬೇಕು. ಪಾಠ್ಯಂ ಇನ್ನೊಬ್ಬರಿಗೆ ಹೇಳಲೇಬೇಕು, ತಿಳಿಯೋ ಜ್ಞೇಯಂ ತಾನು ತಿಳಿಯೋದು, ಪಾಠ್ಯಂ ಇನ್ನೊಬ್ಬರಿಗೆ ಹೇಳೋದು. ನಾವು ತಿಳಿಬೇಕು, ಕರಿಷ್ಯೇ ಕಾರಯಿಷ್ಯೇ ಅಂತ ಹೇಳಿಲ್ಲ, ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಹೇಳಬೇಕು, ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಇದು ನಿಮ್ಮ ಆಚಾರ್ಯ ಹೇಳಿದಂತಹ ಮಹಾಕುರು ಪುರಾಣದ ಮಾತಿತ್ತು. ಇಷ್ಟೆಲ್ಲ ಆದರೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ನಾವು ಸಾವಿರ ಸ್ತೋತ್ರ ಇರಬಹುದು, ಯಾವುದಕ್ಕೆ ಈಕ್ವಲ್ ಆಗೋದಿಲ್ಲ? ಅದು ವಿಷ್ಣು ಸಹಸ್ರನಾಮಕ್ಕೆ ಆಗೋದಿಲ್ಲ. ಸಾವಿರ ಗ್ರಂಥ ಇರಬಹುದು, ಯಾವುದಕ್ಕೆ ಈಕ್ವಲ್ ಆಗೋದಿಲ್ಲ? ಭಗವದ್ಗೀತೆಗೆ ಆಗೋದು. ಆದರೆ ಭಗವದ್ಗೀತೆ ಹೇಳೋದಕ್ಕೆ, ವಿಷ್ಣು ಸಹಸ್ರ ಮಾಡೋದಕ್ಕೆ ಎಷ್ಟು ಭಕ್ತಿ ಬರುತ್ತೆ, ಸರ್ವಶ್ರೇಷ್ಠ ಅಂತ ಹೇಳಿದಾಗ ಅಷ್ಟು ಮಹತ್ವ ಬಂತು. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾ ವರ, ವರ ಅಂದರೆ ಶ್ರೇಷ್ಠ. ವಿಷ್ಣೋ ಸಹಸ್ರನಾಮಾಪಿ, ವಿಷ್ಣುವಿನ ಸಹಸ್ರನಾಮ ಕೂಡ ಜ್ಞೇಯಂ ತದ್ವಯಂ, ಆ ಎರಡೂ ಕೂಡ ಜ್ಞೇಯಂ ಪಾಠ್ಯಂ, ನಾವು ತಿಳಿಬೇಕು, ಇನ್ನೊಬ್ಬರು ಹೇಳಬೇಕು. ಇಷ್ಟು ಹೇಳಿದರೆ ಆಚಾರ ಸಂದೇಶ ಕೂಡ ಓದಿದ್ದು, ಅದಕ್ಕೆ ನಮಗೂ ಕೂಡ ಸಂದೇಶ. ಜ್ಞೇಯಂ ಪಾಠ್ಯಂ, ಗೀತಾ ಹೋದರೆ ವಿಷ್ಣು ಸಹಸ್ರನಾಮ ಹೋದರೆ ಮತ್ತೆ ಭಗವದ್ಗೀತಾ ಓದಿ ಅರ್ಥ ಮಾಡಿಕೊಳ್ಳಿ. ಎರಡು ತಿಳಿಸಿ, ಹಾಂ, ಸಹಸ್ರನಾಮವೂ ಕೂಡ ಗೀತಿಕಾ ವರ ಯಾವುದು? ಹಾಂ, ಅವಾಗೇನಾಯ್ತು? ಅವ್ರ ಪ್ರಶ್ನೆ ಏನು ಗೊತ್ತಾ? ಅವ್ರ ಪ್ರಶ್ನೆ ನೋಡಿದ್ರೆ ಏನು ಹೇಳಿದ್ ನೀವೇ ವಾಸುದೇವ ಸಂವಾದ, ಕೃಷ್ಣಾರ್ಜುನ ಸಂವಾದ ಅಂತ ಹೇಳಿದ್ರಿ. ಹಾಗೆ ಹೇಳೋದಾದ್ರೆ ಗೀತೆ ಶ್ರೇಷ್ಠ ಆಗಬೇಕು. ಯಾಕೆ? ಹೇಳೋದ್ಯಾರು? ಕೃಷ್ಣ ಕೇಳೋದು ಅರ್ಜುನ, ಅಲ್ಲಿ ಹೇಳೋದ್ಯಾರು? ಭೀಷ್ಮರು. ಸೊ ಭೀಷ್ಮರು ಹೇಳಿದಾಗ ಇದಕ್ಕೆ ಹೇಗೆ ಈಕ್ವಲ್ ಆಗುತ್ತೆ ಅಂತ ಅವ್ರ ವಾದ, ಗೊತ್ತಾಯ್ತಾ? ಏನು ಉತ್ತರ ಅದಕ್ಕೆ? ಅಲ್ಲಿ ಅಲ್ಲಿ ಎರಡು ಕಾರಣ ಇದೆ. ಒಂದು ಒಂದು ಉತ್ತರ ಏನು ಅಂದರೆ, ಅವ್ರು ಹೇಳಿದ ಹಾಗೆ ಏನು ಬಂದಿದೆ, ಈಗ ಭೀಷ್ಮರೊಳಗೆ ನಿಂತು ಕೂಡ ಮಾತಾಡ್ತಿರೋದು ಯಾರು? ಕೃಷ್ಣ. ಅದು ಭಗವತ್ ಅದರಲ್ಲೇ ಬರುತ್ತೆ. ಕೊನೆಗೆ ಭೀಷ್ಮರು ಹೇಳ್ತಾರೆ, ನನ್ಗೆ ಏನಿದೆ ಶಕ್ತಿ ಹೇಳೋದಕ್ಕೆ ಅಂದರೆ, ಯೋಚನೆ ಮಾಡಬೇಡಿ, ನಿಮ್ಮೊಳ ನಿಂತು ನಾನು ಮಾತಾಡ್ತೇನೆ ಅಂತ ಹೇಳ್ತಾರೆ. ಅದು ಇನ್ನೊಂದು ಕಾರಣ ಇದೆ. ಯಾವಾಗಲೂ ಕೂಡ ಇದು ಉಪದೇಶ ಯಾವಾಗಲೂ ಯಾರು ಮಾಡಬೇಕು? ದೊಡ್ಡವ್ರು ಮಾಡಬೇಕು. ಗೀತಾ ಉಪದೇಶ ದೊಡ್ಡವ್ರು ಮಾಡಿದ, ಸ್ತೋತ್ರ ಯಾರು ಮಾಡಬೇಕು? ಯಾವಾಗಲೂ ಚಿಕ್ಕವ್ರು ಮಾಡಬೇಕು. ಸೊ ಸ್ತೋತ್ರ ಇದು ಮಾಡಿದರೆ ಶ್ರೇಷ್ಠ, ಅವ್ರು ಮಾಡಿಕೊಂಡ್ರೆ ಶ್ರೇಷ್ಠ ಆಗೋದಿಲ್ಲ. ಅದಕ್ಕೋಸ್ಕರನೇ ಭೀಷ್ಮರು ಮಾಡಿದಾಗ ಭಾರಿ ಶ್ರೇಷ್ಠತ್ವ ಬಂತು. ಮತ್ತು ಭೀಷ್ಮರು ಅಷ್ಟೇ ಹೇಳಿದ್ದಕ್ಕೆ ಯಾಕೆ ಶ್ರೇಷ್ಠತ್ವ? ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮಗೆ. ಅದು ಎಷ್ಟೆಷ್ಟು ದೊಡ್ಡದವರು ಇದ್ದಾರೆ, ಭೀಷ್ಮರು ಹೇಳಿದ ಸ್ತೋತ್ರಕ್ಕೆ ಅಷ್ಟು ಮಹತ್ವ ಬಂತ ಅಂದರೆ, ಅದಕ್ಕೆ ಹೇಳ್ತಾರೆ ಭೀಷ್ಮರು ಒಳಗೆ ಕೂತವ್ರು ಯಾರು ಗೊತ್ತಾ? ಇನ್ನೊಬ್ರು ಕೂತಿದ್ದಾರೆ. ಯಾರು? ಬ್ರಹ್ಮದೇವರ ಅಂಶ ಇದೆ ಅವರಲ್ಲಿ, ಬ್ರಹ್ಮದೇವರ ಅಂಶ ಇದೆ. ಸೊ ಬ್ರಹ್ಮದೇವರು ಮಾತಾಡ್ತಾರೆ ಅಂತ. ಬ್ರಹ್ಮದೇವರನ್ನು ಹೈಯೆಸ್ಟ್ ಜೀವೋತ್ತಮರು ಆಗಲ್ಲ. ಅದಕ್ಕೇನೆ ವಿಶೇಷ ಅಂತ, ಅದಕ್ಕೆ ಅದಕ್ಕೆ ವಿಶೇಷ ಅಂತ ಹೇಳಿದ್ರು. ಅದಕ್ಕೆ ವಿಶೇಷ. ವಿಶೇಷ ಅಂಬದು ಏನಾಯ್ತು, ಈಗ ಎಲ್ಲ ಕಡೆ ಇದ್ರು ಕೂಡ ಕೆಲವು ಕಡೆ ಹೆಚ್ಚಿದ್ದಾನೆ, ಸನ್ನಿಧಾನ ವ್ಯತ್ಯಾಸ. ಉದಾಹರಣೆ, ಎಲ್ಲ ಕಡೆ ದೇವರಿದ್ದಾರೆ, ಮತ್ತೆ ಉಡುಪಿಗೆ ಯಾಕೆ ಹೋಗ್ತೀರಿ? ಹಾಗಿದ್ರೆ ಏನಾಯ್ತು? ಆಚಾರ್ಯ ಬಿಟ್ಟು ಪ್ರತಿಷ್ಠಾಪನೆ, ರುಕ್ಮಿಣೀಕರ ಹಚ್ಚಿದ ಆಚಾರ ಪ್ರತಿಷ್ಠಾಪನ ವಿಷಯ ಚೇಂಜ್ ಆಗಬೇಕಾಗಲಿ. ಅರ್ಥ ಆಯ್ತಾ? ಈಗ ಅದೇನು ಹೇಳ್ತೀರ? ಸನ್ನಿಧಾನ ವಿಶೇಷ, ಸ್ವಯಂ ವ್ಯಕ್ತ ಬೇರೆ, ಇದು ಬೇರೆ. ಸ್ವಯಂ ವ್ಯಕ್ತದಲ್ಲಿ ಯಾವಾಗ ಏನಿರುತ್ತೆ ಸನ್ನಿಧಾನ? ಪ್ರತಿಷ್ಠಾಪನೆ ಮಾಡಿದಾಗ ಪ್ರತಿಷ್ಠಾಪನೆ ಮಾಡಿದವರ ಯೋಗ್ಯತೆ ತಕ್ಕ ಸನ್ನಿಧಾನ ಬರುತ್ತೆ. ಸ್ವಯಂವ್ಯಕ್ತವಾದಾಗ ಕೂಡ ಸನ್ನಿಧಾನ ಬರುತ್ತೆ. ಎಂಟು ಮಹಾ ಸ್ವಯಂವ್ಯಕ್ತ ಕ್ಷೇತ್ರಗಳು, ಅದರಲ್ಲೂ ಕೂಡ ಯಾರು ಪೂಜೆ ಮಾಡಿದ್ದಾರೆ? ಅದರಲ್ಲೂ ಕೂಡ ಇಲ್ಲಿ ತಿರುಪತಿ ಶ್ರೀನಿವಾಸ ದೇವರು ಇದ್ದಾರೆ, ಉಡುಪಿ ಕೃಷ್ಣ ಇದ್ದಾನೆ, ಅಲ್ಲಿ ಮಾಧ್ವರ ಪೂಜೆ ಇಲ್ಲ. ಯಾತ್ರಾಗ 12 ವರ್ಷ ಮಾಡಿದ್ದು ಬಿಟ್ಟರೆ ಮಾಧ್ವರ ಪೂಜೆ ಇಲ್ಲ. ಇಲ್ಲಿ ಬರೀ ಮಾಧ್ವರ ಪೂಜೆ ಅಲ್ಲ, ಯಾರು ಪೂಜೆ? ಯಾರು? ಯತಿಗಳ ಪೂಜೆ. ಬರೀ ಯತಿಗಳ ಪೂಜೆ ಅಲ್ಲ, ಯಾರು ಪೂಜೆ? ಪೀಠಾಧೀಶರ ಪೂಜೆ. ಬರೀ ಪೀಠಾಧೀಶರಲ್ಲ, ಎಂಥ ಪೀಠಾಧೀಶರು? ಅಷ್ಟಮಠದ ಆಚಾರ್ಯ ಸಾಕ್ಷಾತ್ ಶಿಷ್ಯ ಪರಂಪರೆ. ಆಚಾರ್ಯ ಪ್ರತಿಷ್ಠಾಪನೆ ಮಾಡಿ, ಅವರು ಪೂಜೆ ಮಾಡಿ, ರುಕ್ಮಿಣಿ ದೇವಿ ಪೂಜೆ ಮಾಡಿ, ಗೊತ್ತಾಯ್ತಾ? ಜೊತೆಗೆ ಇಷ್ಟು ಜನ, ಎಷ್ಟು ಜನ ಆಯ್ತೀಗ? ಸುಮಾರು ಆವರೇಜ್ 30 ಇಟ್ಕೊಡಿ, ಹೋಗಲಿ ಎಷ್ಟು ದಿವಸ. 33 ಜನ ಆವರೇಜ್ ಆಗೋದು. ಒಂದೊಂದು ಮಠಕ್ಕೆ ಸುಮ್ಮನೆ ಲೆಕ್ಕ ಹಾಕಿದರೆ ಒಂದು ಹೆಚ್ಚು 33 ಜನ ಆಗ್ತಾರೆ. ಇಂಟು ಎಂಟು ಎಷ್ಟಾಯ್ತು ಅಲ್ಲಿಗೆ? ಎಷ್ಟರ ಪೀಠಾದಿಸಿ ಪೂಜೆ ಮಾಡಿದ ಕೃಷ್ಣನ? ಅದು ಎಂತೆಂಥ ಪೂಜೆ, ದಿವಸಕ್ಕೆ 14 ಪೂಜೆ ಮಾಡ್ತಾರೆ. ಇದೆಲ್ಲ ಕಂಪೇರ್ ಮಾಡಿದ್ರೆ ಯಾವ ಸನ್ನಿವಾರ ಎಲ್ಲಿ ಜಾಸ್ತಿ ಆಗುತ್ತಾಗ? ಎಲ್ಲಿ ಜಾಸ್ತಿ ಆಗುತ್ತೆ? ಉಡುಪಿ ಕೃಷ್ಣ ಅಂದರೆ ಹೈಯೆಸ್ಟ್ ಆಗಿಬಿಟ್ಟ. ದೇವರಲ್ಲಿ ತಾರತಮ್ಯ ಇಲ್ಲ, ಸನ್ನಿಧಾನದಲ್ಲಿ ತಾರತಮ್ಯ. ಇವತ್ತು ನಮ್ಮಲ್ಲೇ ಸಿಂಪಲ್ ಈಗ ಬೆಂಕಿನೂ ಬಿಸಿ, ಆ ಮನೆ ಮೇಲೆ ಕಾವಲಿ ಇಟ್ಟಿದ್ದೀರಿ ಅದು ಬಿಸಿ, ಎರಡು ಬಿಸಿ ಹೌದಲ್ಲೋ? ಯಾವ್ದು ಹೆಚ್ಚು ಬಿಸಿ? ಬೆಂಕಿ ಹೆಚ್ಚು ಬಿಸಿ. ಯಾಕೆ? ಏನೇನು ಸನ್ನಿಧಾನ ಜಾಸ್ತಿ ಇದೆ ಅದರಲ್ಲಿ ಕರೆಂಟ್ ಆದರೆ ಇನ್ನೂ ಜಾಸ್ತಿ ಬಿಸಿ, ಬುಟ್ಟರು ಒಡದಲ್ಲಿ ಹೊಡೆಯುತ್ತ. ಇದೆಲ್ಲ ಸನ್ನಿಧಾನ ವ್ಯತ್ಯಾಸ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಆ ಅರ್ಥದಲ್ಲಿ ಮಾಡ್ಬೇಕು ಖಂಡಿತವಾಗಿ. ಅರ್ಚಕಶ್ಯದ ಪೋವನ, ಅದಕ್ಕೆ ಪ್ರತಿಮೆ ಬೇರೆ, ಇದು ಬೇರೆ, ಪ್ರತಿಷ್ಠಾಪನೆ ಬೇರೆ, ಸ್ವಯಂ ವ್ಯಕ್ತವೆ. ಸಾಲಿಗ್ರಾಮ ಯಾರು ಬಿಟ್ಟಿದ್ರೆ ಏನಾಗಲ್ಲ, ಅದು ವೇರಿ ಆಗೋದೆ. ಅದು ಪ್ರತಿಮೆ ಆಗಲ್ಲ, ಯಾರೋ ಬಿಟ್ಬಿಟ್ರೆ ಮತ್ತೆ ಏನ್ ಮಾಡಿ ಪಂಚಿ ಇದೆಲ್ಲ ಸಂಪ್ರೋಷಣೆ ಎಲ್ಲ ಮಾಡ್ಬೇಕು. ಅದಕ್ಕೆ ಸಂಪ್ರೋಷಣೆ ದೊಡ್ಡ ಬ್ರಾಹ್ಮಣ ಭೋಜನ 15 ಉತ್ಸವ ಎಲ್ಲ ಮಾಡ್ಬೇಕು. ಒಬ್ರು ಮುಟ್ಟಿಬಿಟ್ರೆ ಬೇರೆಯವರು, ಸಾಲಿಗ್ರಾಮ ಯಾರು ಮುಟ್ಟಿದ್ರು ದೋಷ. ಇದು ಸನ್ನಿಧಾನದಲ್ಲಿ ಏನಿದೆ ಈಗ ವ್ಯತ್ಯಾಸ? ಇಲ್ಲಿ ಹೋಗದ ಸನ್ನಿಧಾನ, ಅಲ್ಲಿ ಬಂದ ಸನ್ನಿಧಾನ. ನಾಳೆ ನಾಳೆ ನೋಡೋಣ. ಇಷ್ಟೆಲ್ಲ ಹೇಳಿ ಇನ್ನೂ ತುಂಬ ಆಧಾರ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹೌದು ಹೌದು, ರಚನೆ ಮಾಡಿದ್ದವರೇ. ಹೌದೌದು, ಅದೇನೆ. ಬಟ್ ಅವರೇ ಡಿಕ್ಲೇರ್ ಮಾಡ್ತಾರೆ ಮಹಾಭಾರತ ಗ್ರಂಥದಲ್ಲಿ, ತಾವು ಬರೆದ ಗ್ರಂಥದಲ್ಲಿ ಮಹಾಭಾರತ ಶ್ರೇಷ್ಠ ಅಂತ ಹೇಗೆ ಡಿಕ್ಲೇರ್ ಮಾಡ್ತಾರೋ, ತಾವು ಬರೆ ಸ್ವಲ್ಪಿಷ್ಟು ಸಾಹಸ ಅವರೇ ಹೇಳ್ಬಿಟ್ಟಿದ್ದಾರೆ ಮೂರು ಹೇಳ್ತಾರೆ. ಮತ್ತೆ ಮಾತಾಡಾಗೆ ಇಲ್ಲ ಅಲ್ಲ, ಅದು ಇರೋದನ್ನ ಹೇಳಿದ್ದು ಅಷ್ಟೇ ಅವರು. ಇನ್ನೂ ಹೇಳೋದಾದ್ರೆ ಭೀಷ್ಮರ ಬಾಯಿಂದ ಬಂತೆ ಹೊರತು ಭೀಷ್ಮರೇ ಕಂಪೋಸ್ ಮಾಡಿದ್ದಲ್ಲ ಅವರು. ಅರ್ಥ ಆಯ್ತಾ? ಈಗ ಭೀಷ್ಮರು ಕಂಪೋಸ್ ಮಾಡಿದ್ದಲ್ಲ. ಇವತ್ತು ಬಳಿತಾ ಸೂಕ್ತ ಯಾವ ಋಷಿಗಳು ಬರೆದಿದ್ದಲ್ಲ, ಏನದು ಅಷ್ಟೇನೆ. ಆ ದೃಷ್ಟಿಯಲ್ಲಿ ಬಂದಾಗ ವಿಷ್ಣು ಸಾಧನ ಸ್ತೋತ್ರ ಮೂಲತಃ ಭಗವತ್ ಕೃತನೇ, ಅವ ಸಮಸ್ಯೆನೆ ಬರೋದಿಲ್ಲ. ಉಪದೇಶ ಹೇಳಿದ್ ಬಂತಲ್ಲ ಕೃಷ್ಣ ಒಳಗೆ, ಕೃಷ್ಣ ಇದ್ದ ಹೇಳ್ತಿದ್ದ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನೀತಿರುಸಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಈಗ ಏನಾಯಿತು, ಕೃಷ್ಣ ಕೊನೆಗೆ ಅವರು ಗೋಪಿಗೀತೆಯನ್ನು ಕೇಳಿ ಅವರಿಗೆ ಪ್ರತ್ಯಕ್ಷನಾದ. ಇದು ಇಂಪಾರ್ಟೆಂಟ್. ಗೋಪಿಗೀತೆ ಯಾತಕ್ಕೆ ಹೇಳಬೇಕು ಅಂದರೆ ಅದು ಕೇಳಿದ ದೇವರು ಪ್ರತ್ಯಕ್ಷನಾದ್ರಿಂದ ಪ್ರತಿನಿತ್ಯ ಹೇಳ್ತಿದ್ರೆ ಏನಾಗುತ್ತದೋ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗಲ್ಲ ಕೂಡ. ಆಚಾರ್ಯ ದ್ವಾದಿ ಸ್ತೋತ್ರ ಬರೀತಾ ಇದ್ದಾರೆ, 4 ಅಧ್ಯಾಯ ಬರೆದಿದ್ರು, 5ನೇದು ಬರೀತಾ ಇದ್ರು. ಅಷ್ಟೊತ್ತು ಕೃಷ್ಣ ಬಂದೇ ಬಿಟ್ಟ, ಆ ಕಾಲ ಕೃಷ್ಣ ಬಂದ. ಅದು ಆಚಾರ್ಯ ದ್ವಾದಿ ಸ್ತೋತ್ರ ಹೇಳಿದ ಮೇಲೆ ಕೃಷ್ಣ ಒಲಿತಾನಲ್ಲ, ಅರ್ಧ ಆದ್ಮೇಲೆ ಕೃಷ್ಣ ಬಂದಾಗಿದೆ. ಆಗಲೇ ಕೆಲವು ಸ್ತೋತ್ರಗಳ ಎಫೆಕ್ಟ್ ಅದು ಒಂದು. ಈ ಗೋಪಿಗೀತ ಹೇಳಿದ ತಕ್ಷಣ ಕೃಷ್ಣ ಕಣ್ಣಿಗೆ ಕಾಣ್ತ. ತಾಸಾಮಾವಿರಭೂ ಚೌರಿಹಿ ಸ್ವಯಮಾನ ಮುಖಾಂಬುಜಃ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥಮ. ಇವ ಎಫೆಕ್ಟ್ ಜಾಸ್ತಿ ಆಗ, ಅದಕ್ಕೆ ಇಂಥ ಸ್ತೋತ್ರ ಕಲಿಬೇಕು. ಅವರು ಇದನ್ನ ಏನು ಹೆಂಗಸರು ಹೇಳ್ಬೋದಾ ಅಂತ ಪ್ರಶ್ನೆ ಮಾಡ್ತಾರೆ. ಕೆಲವರು ಹೇಳಿದವರೇ ಯಾರು? ಆದ್ದರಿಂದ ಹೇಳಲೇಬೇಕು, ಹೇಳ್ಬೋದಲ್ಲ ಹೇಳಲೇಬೇಕು. ತುಂಬ ಜನಕ್ಕೆ ಅದೆಲ್ಲ ಗೊತ್ತಿರೋದಿಲ್ಲ, ತಪ್ಪದೇ ಹೇಳಬೇಕು. ಹೆಂಗಸರು ಸಂಸ್ಕೃತ ಕಲಿಬಾರದ ಶಾಸ್ತ್ರ ಹೇಳಿಲ್ಲ, ವೇದಾಧಿಕಾರ ಇಲ್ಲ ಅಂತ ಹೇಳಿದ್ದಾರೆ ಹೊರತು ಸಂಸ್ಕೃತ ಅಧಿಕಾರ ಇಲ್ಲ ಅಂತ ಹೇಳಿಲ್ಲ. ಆದ್ದರಿಂದ ಎಷ್ಟೋ ಸ್ತೋತ್ರ ಹೆಂಗಸರು ಹೇಳ್ಬೋದು, ಹೇಳೋದೆಲ್ಲ ಬಿಟ್ಬಿಡ್ತಾರೆ. ಅದು ಬೇರೆ, ಅವರ ಬ್ರಹ್ಮವಾದಿನಿಯರು ಅಂತ ಹೆಂಗಸರು ಇದೆ ಇದೆ. ಒಂದು ಗುಂಪು ಆಚಾರ ಹೇಳ್ತಾರೆ, ಯಥೋರ್ವಸಿ ಯಮೀಚೈವ ಕೃಷ್ಣಾಧ್ಯಾಶ್ಚ ತಥಾಪರೆ. ವೇದ ಅಧಿಕಾರ, ದ್ರೌಪದಿ ದೇವಿ ಅವರೆಲ್ಲ ವೇದಾಧಿಕಾರ ಇದೆ, ಶಚಿದೇವಿ ಉರ್ವಶಿ ಅವರೆಲ್ಲ ಏನಿದೆ ಅವರಿಗೆ, ಉತ್ತಮ ಸ್ತ್ರೀಯರು ಅಂತ. ಆಹುರಪಿ ಉತ್ತಮ ಸ್ತ್ರೀನಾಮ್ ಅಧಿಕಾರಂತೂ ವೈದಿಕೆ. ಸಾಮಾನ್ಯ ಸ್ತ್ರೀ ವೇದಾಧಿಕಾರ ಇಲ್ಲ ಹೊರತು ಉತ್ತಮ ಸ್ತ್ರೀಯರಿಗೆ ವೇದಾಧಿಕಾರ ಇದೆ. ಉತ್ತಮ ಸ್ತ್ರೀಯರು ಯಾರು? ಅದು ದೇವಸ್ತ್ರೀಯರು, ಋಷಿಪತ್ನಿಯರು. ಋಷಿಪತ್ನಿಯರಿಗೆ ಅಂತ ಅಧಿಕಾರ ಇದೆ. ಅರ್ಥ ಆಯ್ತಾ? ಅದು ಎಲ್ಲರಿಗೂ ಇಲ್ಲ, ಋಷಿ ಅಂಥವ್ರಿಗೆ ಅಧಿಕಾರ ಇದೆ. ಹೌದು. ಅಪರ ಅನಿಮಿಷಂ ದೃಗ್ಭ್ಯಾಂ ಜುಷಾಣಾಂ ಏಕಾ, ಒಬ್ಬೊಬ್ಬ ಗೋಪಿ ಕೂಡ ಕೃಷ್ಣ ಕಣ್ಣಿ ಕಂಡಾಗ ಒಂದೊಂದು ರೀತಿಯಲ್ಲಿ ಅವ್ರು ಏನ್ ಮಾಡಿದ್ರು, ರೆಸ್ಪಾಂಡ್ ಮಾಡಿದ್ರು. ಒಬ್ರೇನ್ ಮಾಡಿದ್ರು, ಒಬ್ಬಳು ಕೃಷ್ಣ ಮತ್ತೆ ಹೋದ್ರೆ ಕತ್ತ ಅಂತ ಕೈ ಹಿಡ್ಕೊಂಡ್ಲು, ಕೃಷ್ಣನ ಕೈ ಅಂತ ಬದುಮೆ ಇಟ್ಕೊಂಡ್ಲು, ಇನ್ನೊಬ್ಳು ಕೃಷ್ಣನ ತಾಂಬೂಲವನ್ನು ಹಾಕಿಕೊಂಡು ತಾನು ತಿನ್ನಕ್ಕೆ ಹೊರಟ್ಲು, ಇನ್ನೊಬ್ಳು ಕೃಷ್ಣನ ಪಾದಗಳನ್ನು ತನ್ನ ಏಜ್ ಮೇಲೆ ಇಟ್ಕೊಂಡ್ಲು, ಮತ್ತೊಬ್ಳು ಭಾರಿ ಸಿಟ್ಟು ಮಾಡ್ಕೊಂಡ್ಲು, ಇಷ್ಟೊತ್ತು ಕಾಣ್ದೆ ಹೋಗಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಅವರವ್ರ ಪ್ರಕಾರ ರೆಸ್ಪಾಂಡ್ ಮಾಡ್ತಿದ್ದಾರೆ. ಪ್ರತ್ಯವೈಕ್ಷತ್ ಕಟಾಕ್ಷೇಣ, ಇನ್ನೊಬ್ರು ಕೆಲವರು ಓರೆ ನೋಟದಿಂದ ಸಿಟ್ಟಿನಿಂದ ಕೃಷ್ಣನ್ ನೋಡಿದ್ರು, ತುಟಿ ಕಚ್ಕೊಂಡ್ಬಿಟ್ಲಿ, ಮತ್ತೆ ಅಕ್ಕ ಸಿಟ್ಟು ತೋರಿಸಿದ್ಲು. ಅಂದ್ರೆ ಕೃಷ್ಣ ಕಾಣದೆ ಹೋಗಿದ್ದಕ್ಕೆ ಬೇಸರ, ಈಗ ಕಂಡಿದ್ದಕ್ಕೆ ಖುಷಿ. ಅಪರ ಅನಿಬಿಷಂ ದುರ್ಭ್ಯಾಂ ಜುಷಾಣ ತನ್ಮುಖಾಂಬುಜಂ. ಇನ್ನೊಬ್ಬಳು ಮಾತ್ರ ಕಣ್ಣು ಮುಚ್ಚದೇನೆ, ಕಣ್ಣು ರೆಪ್ಪೇನೆ ಮುಚ್ಚದೇನೆ ಕೃಷ್ಣನ ಮುಖ ಕಮಲ ನೋಡ್ತಾ ನಿಂತುಬಿಟ್ಟಿದ್ದಾಳೆ. ಆಪೀತಮಪಿ ನಾತೃಪ್ಯತ್ ಸಂತಸ್ತ ಚರಣಂ ಯಥಾ. ಅಷ್ಟು ಕೃಷ್ಣನ ಮುಖವನ್ನು ನೋಡಿ ಕೃಷ್ಣದ ಮುಖದ ದರ್ಶನದಿಂದ ಮುಧುವನ್ನು ಪಡೆದು ಆನಂದ ಪಡ್ತಿದ್ರು ಕೂಡ ಸಂತಹ ತಚ್ಚರಣಂ ಯಥಾ ತಥಾ ನಾತೃಪ್ಯತ್. ಸಜ್ಜನರು ಹೇಗೆ ಪರಮಾತ್ಮನ ಪಾದಕಮಲವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಯಾವಾಗಲೂ ಮಾಡ್ತಾನೇ ಇರಬೇಕು ಅನ್ಕೋತಾರೋ ಅವಳು ಹಾಗೆ ಅನ್ಕೊಂಡೆ ಹೊರತು ಸಾಕು ಅನಿಸ್ಲೇ ಇಲ್ಲ. ತಾಂ ಕಾಚಿನ್ ನೇತ್ರ ರಂಧ್ರೇಣ ಹೃದಯ ಕೃತ್ಯ ನಿಮೀಲ್ಯ ಚ ಕುಲಕಾಂಗಿ ಉಪಗುಹ್ಯಾಸ್ತೆ ಯೋಗೀವ ಆನಂದ ನಿರ್ಭರ. ತಮ್ ಇನ್ನೊಬ್ಬಳು ತಮ್ಮ ಕೃಷ್ಣನನ್ನ ಕಾಚಿತ್ ಒಬ್ಬಳು ನೇತ್ರ ರಂಧ್ರೇಣ ತನ್ನ ಕಣ್ಣುವನ್ನ ರಂಧ್ರದಿಂದ ಹೃದಯ ಕೃತ್ಯ ಕೃಷ್ಣನ ರೂಪ ತಮ್ಮ ಒಳಗೆ ಹಾಕೊಂಡ್ಬಿಟ್ಲಂತೆ ನಿರ್ಮೀಲ್ಯ ಚ ಕಣ್ಣು ಮುಚ್ಕೊಂಡ್ಬಿಟ್ಟು ಕುಲಕಾಂಗಿ ಉಪಗುಹ್ಯಾಸ್ತೆ ಮೈಯೆಲ್ಲ ರೋಮಾಂಚನ ಆಗಿಬಿಟ್ಟಿದೆ ಕೃಷ್ಣ ಮನಸ್ಸಲ್ಲಿ ಆಲಿಂಗನ ಮಾಡ್ಕೊಂಡ್ಬಿಟ್ಟು ಆನಂದ ನಿರ್ಭರ ಆನಂದ ತುಂಬಿ ಹೋಗಿಬಿಟ್ಟು ಕಣ್ಣಿನಿಂದ ರೂಪ ನೋಡಿ ಅದ್ರ ಹಾಗೆ ಒಳಗೆ ಹಾಕೊಂಡು ಕಣ್ಣು ಮುಚ್ಚಿ ಮನಸ್ಸಲ್ಲೇ ಆಲಿಂಗನ ಮಾಡಿಕೊಂಡು ಮೈ ಮರೆತು ಆನಂದ ಪಡ್ತಾ ಇದ್ದಾಳೆ. ಹೇಗೆಂದ್ರೆ ಯೋಗಿ ಇವ ಯೋಗಿ ಅಂತ ಇದ್ದಾಳೆ. ಬಹಳ ಮುಖ್ಯ ಇದು. ಅದು ಗೋಪಿಕಾಸ್ತ್ರೀ ಇಷ್ಟೆಲ್ಲ ಯಾವ ಕೊಂಡನೆ ಮಾಡ್ತಾರೆ ಅಂದ್ರೆ ಅವ್ರು ಬರೀ ಸಾಮಾನ್ಯ ಸ್ತ್ರೀಯರು ಅಲ್ವೇ ಅಲ್ಲ, ಎಲ್ಲ ದಿವ್ಯ ಜ್ಞಾನಿಗಳು ಅಂತ ಹೇಳೋದಕ್ಕೋಸ್ಕರ ದೃಷ್ಟಾಂತ ಕೊಡ್ತಾರೆ. ಸರ್ವಾಸ್ತಾಹ ಕೇಶವ ಅಲೋಕ ಪರಮೋತ್ಸವ ನಿರ್ವೃತಾಹ ಜಹುಹು ವಿರಹಜಂ ತಾಪಂ ಪ್ರಾಜ್ಞಂ ಪ್ರಾಪ್ಯ ಯಥಾ ಜನಃ. ಅದು ಆಗಿತ್ತು ನಿನ್ನೆ. ಎಲ್ಲರೂ ಸಹ ಒಟ್ಟಿನ ಮೇಲೆ ಕೃಷ್ಣನ್ ನೋಡಿದ ಮೇಲೆ ಪರಮಾನಂದದಿಂದ ಭರಿತರಾಗಿ ಇಷ್ಟೊತ್ತು ಅಗಲುವಿಕೆ ನೋವನ್ನು ಮರೆತರು ಆನಂದವಾಗಿದ್ದಾರೆ. ಪ್ರಾಜ್ಞಂ ಪ್ರಾಪ್ಯ ಯಥಾ ಜನ ಗಾಢ ನಿದ್ರೆ ಬಂದಾಗ ಸುಖ ಆಗಿರಬೇಕು ಹಾಗೆ ಪ್ರಾಜ್ಞಾನಾಮಕ ಪರಮಾತ್ಮ ಆಲಿಂಗನ ಮಾಡಿಕೊಂಡಾಗ ಎಷ್ಟು ನಿಶ್ಚಿಂತಿಯಾಗಿರ್ತಾರಲ್ಲ ಆ ರೀತಿ. ಅದು ತುಂಬಾ ಜನ ಬಡಬಡಿಸ್ತಾ ಇದ್ರೆ ಏನೋ ಆಗಿಬಿಟ್ರೆ ಏನ್ ಮಾಡ್ತಾರೆ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ ಬರಿಸ್ಬಿಡ್ತಾರೆ. ಯಾಕೆ ಅಲ್ಲಿ ಆನಂದವಾಗುತ್ತೆ ಆ ಎಲ್ಲ ದುಃಖ ಮರಿತಾನೆ ಅಂತ ಹೇಳ್ಬಿಟ್ಟು ಗೋಪಿಕಾಸ್ತ್ರೀಯರಿಗೆ ಅಂತ ಒಂದು ವಿಶೇಷವಾದ ಆನಂದ ಉಂಟಾಯಿತು. ತಾಭಿಹಿ ವಿಧೂತ ಶೋಕಾಭಿಹಿ ಭಗವಾನ್ ಅಚ್ಯುತೋ ನೃಪ ವ್ಯರೋಚತ ಅಧಿಕಂ ತಾತ ಪುರುಷ ಶಕ್ತಿ ಹಿರಿಯಥಾ. ಇದು ಗೋಪಿಕಾಸ್ತ್ರೀಯರು ಮಾಡಿದ್ದೇನೆ ಎಲ್ಲರೂ ಮಾಡೋದು, ಎಲ್ಲರೂ ಮಾಡೋ ಕೆಲಸ ಅದೇನು. ಏನು ಮಾಡಿದರು ತಿರುಪತಿ ಹೋಗ್ತಾರೆ ಉಡುಪಿ ಹೋಗ್ತಾರೆ ಕೃಷ್ಣ ನೋಡ್ತಾರೆ, ನೋಡಿದ ತಕ್ಷಣ ಏನು ಮಾಡ್ತಾರೆ ಒಂದ್ಸಲ ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಕಣ್ಣು ಮುಚ್ಕೊಳಕ್ಕೆ ಹೋಗಿರೋದು ಅಲ್ಲಿಗೆ, ಅಲ್ಲಿರೋದೇ 2 ಸೆಕೆಂಡ್ ತಡುತ್ತಿರ್ತಾರೆ, ಯಾರ್ಯಾವುದೋ ತಡೋದು. ಅಥವಾ ಇರೋದೇ ಕಣ್ಣು ಮುಚ್ಕೊಂಡ್ಬಿಟ್ರೆ ಏನು ಮಾಡ್ಬೇಕು ಅದಕ್ಕೆ? ಬಟ್ ಉದ್ದೇಶ ಏನು ಅಂದರೆ ಕಣ್ಣು ಮುಚ್ಕೊಂಡೆ ಏನಾಗುತ್ತೆ ಕಣ್ಣು ಒಳಗೆ ಹೋಗಿರುತ್ತೆ ಅದು ಗಟ್ಟಿ ಒಳಗೆ ಮಾಡ್ಕೊಂಡು ಗೊತ್ತು ಮಾಡ್ತಾರೆ. ಕಣ್ಣು ಮುಚ್ಕೊಳ್ಳೋದೇ ಕ್ಲಿಕ್ ಮಾಡೋ ಟೈಪ್ ಆಗಿ ಫೋಟೋ ನೋಡಿದ ತಕ್ಷಣ ಕ್ಲಿಕ್ ಮಾಡದೆ ಹೋದ್ರೆ ರೆಕಾರ್ಡ್ ಆಗೋದಿಲ್ಲ. ಕಣ್ಣು ಮುಚ್ಚಿ ಕ್ಲಿಕ್ ಮಾಡ್ಕೊಂಡು ಕಷ್ಟ ಒಳಗೆ ಕೂತ್ಬಿಡೋದು ಗಟ್ಟಿಯಾಗಿ. ಆ ದೇವರಲ್ಲಿ ನಿಂತ್ಕೊಂಡಿದ್ದು ತಮಾಷೆ ಅಂದರೆ ಗೋಪಿಕಾಸ್ತ್ರೀ ಮಾಡಿದ ಅದೇ ಕೆಲಸ ಮಾಡಿದ್ರು. ಕಣ್ಣಿನ ಕೃಷ್ಣ ಒಳಗೆ ಹಾಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರು ಅಂತ ಹೇಳ್ತಾರಲ್ಲ, ಆ ರೂಪ ಧ್ಯಾನಕ್ಕೆ ಅನುಕೂಲ ಮಾಡ್ಕೋಬೇಕು. ಯಾಕೆ ಕಣ್ಣು ಮುಚ್ಚಿದಾಗ ಹೀಗೆ ಕಾಣಿಸ್ತಾ ಇರುತ್ತೆ ಅಷ್ಟೇನೆ, ಮುಚ್ಚಿಕೊಂಡಾಗ ಅದನ್ನ ನೋಡಿ ಗಟ್ಟಿ ಮಾಡ್ಕೋತಾನ. ಅದು ನೋಡ್ಬಿಟ್ರೆ ಈ ಮನಸ್ಸಿಗೆ ಬಂತು ಅಂತ, ಇಲ್ಲೋದ್ರೆ ಹಾಗೆ ವಾಶ್ಔಟ್ ಆಗಿಬಿಡುತ್ತೆ. ಪ್ರಾಜ್ಞಂ ಪ್ರಾಪ್ಯ ಯಥಾ ಜನ ವ್ಯರೋಚತ ಅಧಿಕಂ ತಾತ ಪುರುಷ ಪುರುಷ ಶಕ್ತಿ ಹಿರಿಯಥಾ. ಪುರುಷನಾದವನು ಶಕ್ತಿಗಳಿಂದ ಶ್ರೀಭೂ ಸೂರ್ಯ ದುರ್ಗಾದಿವಿ ಪುರುಷ ಅಂದ್ರೆ ಇಲ್ಲಿ